ஸ்ரீகுருப்யோ நம. ஹரிஹி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜான ரசார்ணசே உத்துங்க பாக்தரங்காய மத்பதுப்தாப்தயே நம. குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்பூத கஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. சித்ரைஹ் பதஷ்ச கம்பீரைர் வாக்யைர் மானைர கண்டிதைஹ் குருபாவம் வ்யஞ்ஜயந்தி பாதி ஸ்ரீ ஜெயதீர்த்தவாக். பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராக்தித்தானந்தலீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சர்ய ஹரிப்ரீச்சி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாதிராஜ பதத்வந்த்வா வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத்தஹ சர்வே காமா பவந்தேவ சபதோ பிம்ப சந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேம தீர்த்தம் வந்தேஹ்யபீஷ்டதம் அஜ்ஞானதிமிருச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்ய குரும் பஜே. ஸ்ரீ குருப்யோ நம. ஹரி ஓம். ஸ்ரீபாதங்களவர சரண சன்னிதானக்கு சாஷ்டாங்க நமஸ்காரங்களன்ன புன புன சல்லிசி ஸ்ரீமத் ஜெயதீர்த்த ஸ்ரீச்சரண ஆராதனா சந்தர்ப்பவாகி ஈ ஒந்து ஜான காரியவன்ன ಇಲ್ಲಿ ಏರ್ಪಾಡು ಮಾಡಿದ್ದಾರೆ. ವಿಶೇಷ ಅವರು ಬರೆದಂಥ ಗ್ರಂಥದ ಚೂರು ಚಿಂತನೆ ಮಾಡಬೇಕು ಅಂತ ಶ್ರೀಪಾದಂಗಳವರ ಒಂದು ಮನಸ್ಸಿನ ಅಭಿಪ್ರಾಯ. ಯಾಕೆ ಅಂದರೆ ಜನಸಾಮಾನ್ಯಕ್ಕೆ ಸೂತ್ರ ಪ್ರಸ್ಥಾನ ಎಟುಕದ ಹಣ್ಣಾಗೇ ಉಳಿದಿದೆ. ಎಷ್ಟು ಪ್ರವಚನಗಳಿಟ್ಟರೂ ಕೂಡ ಒಂದ ಭಾಗವತ, ಒಂದ ಭಾರತ, ಒಂದ ಉಪನಿಷತ್ತು ಬಹಳ ಕಡಿಮೆ ಕಾಣುತ್ತಲ್ವಾ? ಉಪನಿಷತ್ತು ಬಹಳ ಕಡಿಮೆ. ಒಂದು ಭಾಗವತ, ಭಾರತ, ರಾಮಾಯಣ, ಇದಿತ್ತೀಚೆಗೆ 18 ಪುರಾಣಗಳು ಅಂತ ಶುರುವಾಗಿತ್ತು. ಆದ ಮೇಲೆ ಗೀತಾ ಹೇಳಿದರೆ ಉಪನಿಷತ್ತುಗಳು ಇಷ್ಟಿತ್ತು. ಸೂತ್ರ ಪ್ರಸ್ಥಾನ ಅಂತೂ ಸಮ 3 ಪ್ರಸ್ಥಾನಗಳು, ಗೀತಾ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ ಅಂತ 3 ಪ್ರಧಾನ ಮಾರ್ಗಗಳು ನಮಗೆ ಭಗವಂತನ ಸೇರಲಿಕ್ಕೆ. ಅದರಲ್ಲಿ ಸೂತ್ರ ಪ್ರಸ್ಥಾನ ತರ್ಕ, ವ್ಯಾಕರಣ, ಮೀಮಾಂಸಾದಿಗಳಿಂದ ಜಟಿಲ ಆಗಿರೋದರಿಂದ ಸಾಮಾನ್ಯ ಜನಕ್ಕೆ ಎಟಕಲ್ಲ ಅಂತಲೇ ಅದು ನಿಶ್ಚಯವಾಗಿದೆ, ಎಲ್ಲರ ತಲೆಯಲ್ಲಿ ಕೂತಿದೆ. ಆದರೆ ಶ್ರೀಪಾದಂಗಳವರ ಉದ್ದೇಶ ಇಷ್ಟೇ, ಎಟುಕದ ಭಾಗ ಬೇಡ, ಎಟುಕುವ ಭಾಗ ಆದರೂ ಏನು ವಿಷಯ ಇದೆ ಚರ್ಚೆ, ಅದಕ್ಕೆ ಚರ್ಚೆಗೆ ಬೇಕಾದ ಒಂದು ತರ್ಕ ವ್ಯಾಕರಣ ಪಾಂಡಿತ್ಯ ಬೇಡ, ಜನಸಾಮಾನ್ಯಕ್ಕೆ ಇಲ್ಲ. ಸೂತ್ರಗಳು ಅಂದರೆ ಏನು? ಬ್ರಹ್ಮಸೂತ್ರಗಳಲ್ಲಿ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ? ಏನಿಷ್ಟು ಗೊಂದಲ ಇಲ್ಲಿ? ಯಾಕೆ ಹೀಗಾಗ್ತಾ ಇದೆ? ಏನೋ ಗೊಂದಲ, ಗೊಂದಲಮಯ, ಪೂರ್ವಪಕ್ಷ ಅಂತಾರೆ, ಸಿದ್ಧಾಂತ ಅಂತಾರೆ, ಯುಕ್ತಿಗಳು ಅಂತಾರೆ, ಏನೋ ಯುದ್ಧ ನಡೆದಂತೆ ನಡೀತಾ ಇರುತ್ತೆ. ಏನೋಪ್ಪ ಅಂತ ಅಂದುಕೊಳ್ಳುವವರಿಗೆ ವಿಷಯದ ಪರಿಚಯ ಬರಲಿ, ವಿಷಯದ ಪರಿಚಯ ಚೆನ್ನಾಗಿ ಬರಲಿ ಎಂಬ ಉದ್ದೇಶದಿಂದ ಸಾಮಾನ್ಯ ಜನಕ್ಕೆ ಎಟಕುವಂತಾಗಲಿ ಅಂತ ತತ್ವಪ್ರಕಾಶಿಕ ಎಂಬ ಗ್ರಂಥ ಶ್ರೀಮದ ಆನಂದ ತೀರ್ಥ ಶ್ರೀಪಾದರು ಬರೆದಿರತಕ್ಕಂಥ ಭಾಷ್ಯದಲ್ಲಿ ಅನೇಕ ಪಂಕ್ತಿ ಪಂಕ್ತಿಗಳಿಗೆ ಅರ್ಥ ಸಾಮಾನ್ಯ ಜನರಿಗೆ ಎಟಕದಿರುವಾಗ ವಿಸ್ತಾರವಾಗಿ ಆ ಪಂಕ್ತಿಗಳನ್ನು ಬಿಡಿಸಿ ಹೇಳಿದ್ದೆ ತತ್ವಪ್ರಕಾಶಿಕದಲ್ಲಿ. ತತ್ವಪ್ರಕಾಶಿಕ ಅಂತ ವಿಶೇಷ ಗ್ರಂಥ ಇದು. ಭಾಷ್ಯಕ್ಕೆ ಬರದ ಟೀಕಾ, ಇನ್ನ ಅನುವ್ಯಾಖ್ಯಾನಕ್ಕೆ ಬರದ ಟೀಕಾ ಸುಧಾ ಅಂತ ಬರುತ್ತಾ ಇದೆ. ಅದರಲ್ಲಿ ಸಮನ್ವಯಾಧಿಕರಣ ಅಂತ ಪ್ರಕೃತ ಇವತ್ತಿನ ವಿಚಾರ. ವಿಷಯಕ್ಕೆ ಹೋಗಲಿಕ್ಕೆ ಮುಂತೆ ವಿಷಯವನ್ನ ಪ್ರತಿಪಾದನೆ ಮಾಡಿದ ಕಥಾಪುರುಷರ ಸ್ಮರಣೆ ಅತ್ಯವಶ್ಯಕ. ಇವತ್ತು ಮಧ್ಯಾರಾಧನೆ. ಭಗವಂತ ಇಡೀ ಭಾಗವತದಲ್ಲಿ ತಾನು ತಿಳಿಸಿಕೊಟ್ಟ. ಗೀತೆಯಲ್ಲೂ ಉಪನಿಷತ್ತಿನಲ್ಲೂ ಎಲ್ಲ ಕಡೆ ಸೂತ್ರ ಪ್ರಸ್ಥಾನದಲ್ಲೂ ಒಂದನ್ನೇ ಹೇಳ್ತಾ ಬಂದದ್ದು, ನನ್ನಿಂದಲೇ ಈ ಜಗತ್ತೆಲ್ಲವೂ ಪ್ರವರ್ತನೆ ಆಗ್ತಾ ಇದೆ, ಸ್ವತಂತ್ರ ಶ್ರೀಹರಿ ಒಬ್ಬನೇ, ಅವನನ್ನ ಆಧಾರ ಮಾಡಿಕೊಂಡೇನೆ ಜಗತ್ತೆಲ್ಲ ಹೊರಟಿದೆ. ಜಗತ್ತಿನ ಸಕಲ ಚೇತನರ ಚಟುವಟಿಕೆ ಶ್ರೀಹರಿಯನ್ನ ಅವಲಂಬಿಸಿದೆ. ಶ್ರೀಹರಿ ಉಸಿರಾಡಿಸಿದರೆ ಚೇತನರು ಉಸಿರಾಡತಾರೆ. ಪ್ರಯತ್ನ ಜೀವರಿಗೆ ಉಂಟೋ ಇಲ್ಲೋ ಅಂತ ಚರ್ಚೆ ಬಂದಾಗ ಜೀವರಿಗೆ ಪ್ರಯತ್ನ ಉಂಟೇ ಉಂಟು, ಪುರುಷ ಪ್ರಯತ್ನ ಅಂತ. ಆದರೆ ಅದು ದೇವರೇ ಮಾಡಿಸಬೇಕು ಎಂಬುದು ನಿಶ್ಚಯ. ಈ ತರ ಅನೇಕ ಕಡೆ ಶಾಸ್ತ್ರದಲ್ಲಿ ಶ್ರೀಹರಿ ನನ್ನ ಅಧೀನರಾದ ವ್ಯಕ್ತಿ ಯಾರಿದ್ದಾರೆ, ಶರಣಾಗತರಾದವರು, ಅವರನ್ನ ಉದ್ಧಾರ ಮಾಡುವ ಜವಾಬ್ದಾರಿ ನನ್ನದು ಎಂಬುದನ್ನ ಅನೇಕ ಕಡೆ ತಿಳಿಸ್ತಾ ಬಂದಿದ್ದಾನೆ. ಅಷ್ಟೇ ಅಲ್ಲ, ನನ್ನ ಶರಣಾಗತರಾದವರಿಗೆ ಏನೇ ಜನ್ಮಗಳು ಎಷ್ಟೇ ಜನ್ಮಗಳು ಬರ್ತಾ ಬಂದರೂ ಕೂಡ ಆಯಾ ಜನ್ಮದಲ್ಲಿ ಸಕಾಲಕ್ಕೆ, ಯಾವ ಕಾಲಕ್ಕೆ ಅವರಿಗೆ ಜ್ಞಾನ ಹೊಳೆತ ಅದರ ಕಾರ್ಯ ಆಗಬೇಕೋ ಆ ಕಾರ್ಯಕ್ಕೆ ನಾನು ಮಾಡಿಸಿ ಬಿಡುತ್ತೇನೆ ಶರಣಾಗತರಾದವರಿಗೆ ಎಂಬುದು ಅನೇಕ ಕಡೆ ಭಗವಂತ ತೋರತಾ ಬಂದ. ಅದು ಭರತರಾಜನ ಚರಿತ್ರೆ ಆಗಿರಬಹುದು. ಭರತರಾಜ ವಿಶೇಷವಾಗಿ ಭಗವಂತನ ಶರಣಾಗತನಾಗಿ ಆಶ್ರಮದಲ್ಲಿ, ಪುಲಹರ ಆಶ್ರಮದಲ್ಲಿ ಭಗವಂತನ ಚಿಂತಾಪರನಾಗಿ ಆನಂದಮಗ್ನಾಗಿರುವಂಥವ ಶರಣಾಗತನಾಗಿದ್ದ. ಆದರೆ ಅಂಥವನಿಗೂ ಕೂಡ ಪ್ರಾರಬ್ಧ ಕರ್ಮ ಇದ್ದದ್ದರಿಂದ ಜಿಂಕೆಯ ನಂಟು ಕೊಡಿಸಿ ತನ್ನನ್ನು ಮರೆಸಿ ಜಿಂಕೆಯನ್ನೇ ನೆನೆಯುವಂತೆ ಮಾಡಿ ಕೊನೆಗೆ ಜಿಂಕೆಯಾಗಿ ಹುಟ್ಟುವಂತೆ ಮಾಡಿದ ಭಗವಂತ ಜಿಂಕೆಯಾಗಿ ಹುಟ್ಟಿಸಿದ ಮೇಲೆ ತನ್ನ ನೆನಪು ಕೊಟ್ಟ. ಯಾವಾಗ ಯಾರಿಗೆ ಏನು ಕೊಡಬೇಕೋ ಅವನಿಗೆ ಚೆನ್ನಾಗಿ ಗೊತ್ತು. ಹಾಗೆ ಇಂದ್ರದ್ಯುಮ್ನ ಮಹಾರಾಜ ಭಗವಂತನ ಶರಣಾಗತನಾಗಿ ಆತನ ಅರ್ಚನಾನಂದದಲ್ಲಿರುವಾಗ ಅಗಸ್ತ್ಯರಿಂದ ಶಾಪ ಬಂದರೆ ಆನೆ ಜನ್ಮ ಬಂತು. ಆ ಆನೆ ಜನ್ಮದಲ್ಲೂ ಕೂಡ ತುಂಬಾ ಕಾಲ ತನ್ನ ನೆನಪೇ ಕೊಳ್ಳಿಲ್ಲ. ಆದರೆ ಕೊನೆಗೆ ಮೊಸಳೆ ಬಾಯಿಗೆ ಬಿದ್ದು ತುಂಬಾ ಒದ್ದಾಡಿ ಪ್ರಾಣ ಸಂಕಟ ಪರಿಸ್ಥಿತಿ ಬಂದಾಗ ತಾನೇ ತನ್ನ ನೆನಪು ತಂದುಕೊಟ್ಟ. ಅದು ವಿಶೇಷ ಅಂತಾರೆ. ಅಲ್ಲಿ ಗಜೇಂದ್ರನಿಗೆ ದೇವರ ನೆನಪು ಬಂತು. ದೇವರನ್ನ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಕೂಗಿ ಕರೆದ. ಹೌದಾ, ಅದು ಗಜೇಂದ್ರನೇ ತಾನಾಗಿ ಕರೆದನ ಅಂದ್ರೆ ಇಲ್ಲ, ದೇವರು ಆ ಕ್ಷಣಕ್ಕೆ ತಾನೇ ಒದಗಿಸಿ ನೆನಪು ಕೊಟ್ಟದ್ದು. ನೀ ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರವೆ ಅಂತ. ಆ ರೀತಿಯಲ್ಲಿ ನಮ್ಮ ಜಯತೀರ್ಥರ ಒಂದು ವಿಶೇಷ ಚರಿತ್ರೆಯನ್ನು ನೋಡಿದಾಗಲೂ ಕೂಡ ಅವರು ಹಿಂದೆ ಅರ್ಜುನರಾಗಿದ್ದಾಗ ವಿಶೇಷ ಕೃಷ್ಣನ ಸೇವಾ ಮಾಡಿ ತದನಂತರ ಶ್ರೀಮದ್ ಆಚಾರ್ಯರ ಮನೆಯಲ್ಲಿ ಎತ್ತಾಗಿ ಹುಟ್ಟಿದರು. ಎಲ್ಲ ಪಾಠವನ್ನ ಆಚಾರ್ಯರ ಮುಖದಿಂದಲೇನೆ ಕೇಳಿದರು. ನಂತರ ವಿಶೇಷವಾಗಿ ಈ ಜನ್ಮದಲ್ಲಿ ಜಯತೀರ್ಥರೆಂದು ಕರೆಸಿಕೊಂಡ ಜನ್ಮದಲ್ಲಿ ಅವರಿಗೆ ತುಂಬಾ ಕಾಲ ನೆನಪೇ ಇರಲಿಲ್ಲ, ಯಾವುದೂ ಕೂಡ ಸ್ವಾಮಿ ನೆನಪು ಕೊಳ್ಳಿಲ್ಲ. ಯಾವಾಗಾದರೆ ನಮ್ಮ ವಿಶೇಷವಾದಂಥ ಅಕ್ಷೋಭ್ಯ ತೀರ್ಥರು ತಮ್ಮ ಬಾಯಿಯಿಂದ ಕಿಂಪಶು ಪೂರ್ವದೇಹೇ, ಏನಯ್ಯ ನೀನು ಹಿಂದಿನ ಜನ್ಮದಲ್ಲಿ ಪಶುವೇನು ಅಂತ ಕೇಳಿದಾಗ ಸ್ವಾಮಿ ಹಿಂದಿನ ಜನ್ಮದ ನೆನಪೆಲ್ಲ ಕೊಟ್ಟ. ನೆನಪು ಮಾತ್ರ ಅಲ್ಲ, ಹಿಂದೆ ಶ್ರೀಮದಾಚಾರ್ಯರ ಮುಖದಿಂದ ಕೇಳಿದ ಶಾಸ್ತ್ರದ ಪಂಕ್ತಿ ಪಂಕ್ತಿ ನೆನಪು ಬಂತು, ಶಾಸ್ತ್ರ ಹುಟ್ಟಿದದ್ದು ಬಂತು. ಹಾಗೆ ಶ್ರೀಮದಾಚಾರ್ಯರ ಕರುಣೆ ಪಡೆದ, ಗುರುಗಳ ಕರುಣೆ ಪಡೆದು ಅವರು ಜಯತೀರ್ಥರು ಅಂತ ಹೆಸರಾಗಿ ಇಡೀ ಜಗತ್ತಿಗೆ ಅಪರೂಪದ ಗ್ರಂಥರತ್ನಗಳನ್ನು ಕೊಟ್ಟರು. ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರೆದು ಆಚಾರ್ಯರ ಗ್ರಂಥಗಳು ಸುಗಮ ಆಗುವಂತೆ ಮಾಡಿದರು. ಸಾಮಾನ್ಯ ಆಚಾರ್ಯರ ಗ್ರಂಥಗಳ ಶೈಲಿ ಹೇಗೆ ಅಂದರೆ, ಅವರು ಹೇಗೆ ಬದರಿಕಾಶ್ರಮಕ್ಕೆ ಹೋಗುವಾಗ ಬೆಟ್ಟದಿಂದ ಬೆಟ್ಟಕ್ಕೆ ಕಾಲಿಟ್ಟರೋ ಅದು ಇನ್ನೊಬ್ಬರಿಗೆ ಸಾಧ್ಯ ಇಲ್ಲವೋ, ಶಾಸ್ತ್ರದಲ್ಲೂ ಕೂಡ ಸೂತ್ರಗಳಲ್ಲಿ ಅವರು ವ್ಯಾಖ್ಯಾನ ಮಾಡುವಾಗ ಅನುವ್ಯಾಖ್ಯಾನದಲ್ಲೂ ಭಾಷ್ಯದಲ್ಲೂ ಕೂಡ ಅವರ ಪಂಕ್ತಿಗಳು ಹಾರಿ ಹಾರಿ ಹೋಗ್ತಾ ಇರುತ್ತೆ. ಬೆಟ್ಟದಿಂದ ಬೆಟ್ಟಕ್ಕೆ ಹಾರಿದಂತೆ ಮಧ್ಯೆ ಸಂಗತಿ ಎಂಬುದು ಸಾಮಾನ್ಯ ಜನಕ್ಕೆ ಎಟಕಲ್ಲ ಅಂದಾಗ ಆವಾಗ ಬಂದವರೇ ನಮ್ಮ ಜಯತೀರ್ಥ ಶ್ರೀಮಚರಣರು. ಅವರು ಬಂದೇನು ಮಾಡಿದರಯ್ಯ ಅಂದರೆ, ಆಚಾರರ ಪಂಕ್ತಿ ಪಂಕ್ತಿಗೂ ಸಂಗತಿ, ಇದು ಹೀಗೆ ಯಾಕೆ ಹೇಳಿದ್ರು, ಹೀಗೆ ಯಾಕೆ ಹೇಳಿದ್ರು, ಕೊನೆಗೆ ಚ ತೂ ಎಂಬ ಆಚಾರರ ಒಂದೊಂದು ಶಬ್ದಕ್ಕೂ ಕೂಡ ಅಕ್ಷರ ಅಕ್ಷರಕ್ಕೂ ಕೂಡ ಅನೇಕ ಅರ್ಥಗಳನ್ನು ಹೇಳ್ತಾ ಬಂದರು. ಅಲ್ಲ, ಅರ್ಥಗಳು ಇವರಿಗೆ ಹೊಳೆದದ್ದು ಅಂದ್ರೆ ಆಚಾರ್ಯರ ಮುಖದಿಂದ ಕೇಳಿದ್ದಕ್ಕೇನೆ, ಸ್ವಯಂ ಶ್ರವಣ ಮಾಡಿದ್ದಕ್ಕೇನೆ ಅವರಿಗೆ ವಿಶೇಷವಾದಂತಹ ಸ್ಫೂರ್ತಿ ಸೆಲೆ ಒಕ್ಕೇರಿ ಬಂತು. ಅದಕ್ಕೆ ಅವರು ಹೇಳುತ್ತಾರೆ, ಇಂಥ ಸುಧಾ ಗ್ರಂಥ ರಚನೆ ಮಾಡಿದ್ದೀರಾ, ಇಂಥ ಶಕ್ತಿ ನಿಮ್ಮದು ಅಂದ್ರೆ ಹೇಳುತ್ತಾರೆ, ನಶಬ್ದಾಬ್ದವು ಗಾಢಾಹ. ನಾವು ಈ ಶಾಸ್ತ್ರ ತಿಳ್ಕೊಂಡವರಲ್ಲ, ತಿಳ್ಕೊಂಡವರೇ ಆದರೆ ಹೇಳುತ್ತಾರೆ, ಪೂರ್ಣ ಪ್ರಮತಿ ಕಾರುಣ್ಯ ಸರಣಿಂ ಪ್ರಪನ್ನಾಹ. ಶ್ರೀಮತ್ ಪೂರ್ಣ ಪ್ರಮತಿ, ಮಧ್ವಾಚಾರ್ಯರ ಕೃಪಾದೃಷ್ಟಿ ಕಾರುಣ್ಯ ದೃಷ್ಟಿಗೆ ನಾನು ಪಾತ್ರನಾಗಿದ್ದೇನೆ, ಅದಕ್ಕಾಗಿ ಹೀಗಾಗಿದೆ, ಇಲ್ಲದಿದ್ರೆ ನನ್ನಿಂದಲ್ಲಿ ಸಾಧ್ಯ ಅಂತ ಅವರು ಶ್ರೀಮದಾಚಾರ್ಯರ ಕೃಪಾ ಕಟಾಕ್ಷವನ್ನ ನೆನೆದು ನೆನೆದು ಒಂದೊಂದಕ್ಷರವನ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಲ್ಲಿ ವಿಶೇಷವಾಗಿ ವ್ಯಾಖ್ಯಾನ ಮಾಡುತ್ತಾರೆ. ಅದನ್ನು ನೋಡಿ, ಅವರ ಜಯತೀರ್ಥರ ಮನೋಭಾವನೆಗಳನ್ನು ನೋಡಿ ಸಂತೋಷಪಟ್ಟವರಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಅವರೊಬ್ಬರು. ಅವರು ಬರೀತಾರೆ, ಜಯತೀರ್ಥರು ತಮ್ಮ ಇಡೀ ಟೀಕೆಗಳನ್ನೆಲ್ಲ ಬರೆದರಲ್ಲ, ಆ ಟೀಕಾ ಅಂತ ಯಾವುದು ಬರೆದರು ಅವೆಲ್ಲವೂ ಕೂಡ ಹೆಣ್ಣು ಮಕ್ಕಳಂತೆ, ಹೆಣ್ಣು ಮಕ್ಕಳಂತೆ. ಆಚಾರ್ಯರ ಗ್ರಂಥಗಳೆಲ್ಲ ಗಂಡು ಮಕ್ಕಳು. ಆಚಾರ್ಯರು ಗಂಡು ಮಕ್ಕಳನ್ನ ಜಗತ್ತಿಗೆ ಕೊಟ್ಟು ಹೋದಾಗ ಮದುವೆ ಆಗದಿದ್ರೆ ಹೇಗೆ, ಮದುವೆ ಮಾಡಿಕೊಡ್ಲಿಕ್ಕಾಗಿ ಜಯತೀರ್ಥರು ಹೆಣ್ಣು ಮಕ್ಕಳನ್ನ ಹೆತ್ತು, ಏನು ಎಲ್ಲ ಟೀಕಾ ಗ್ರಂಥಗಳನ್ನ ಹೆತ್ತು ಅಪರೂಪದ ಹೆಣ್ಣು ಮಕ್ಕಳು. ಎಂಥ ಹೆಣ್ಣು ಮಕ್ಕಳು ಅಂದ್ರೆ, ಜೀವನದಲ್ಲಿ ಗಂಡನ ಜೊತೆಗೆ ಎಂದೂ ಯಾವ ಪರಿಸ್ಥಿತಿಯಲ್ಲೂ ಎದುರುತ್ತರ ಕೊಡದೆ ಅಭಿಪ್ರಾಯ ಭೇದ ಇಲ್ಲದೆ ಶ್ರೀಮದ್ ಆಚಾರ್ಯರ ಮಾತಿಗೆ ಬೇರೊಂದುತ್ತರ ಇಲ್ಲ ಅಲ್ಲಿ, ಅದನ್ನು ಅನುಸರಿಸಿಯೇ ಹೋಗುವ ಹೆಣ್ಣುಗಳ ಪಂಡ, ಅದನ್ನು ತಯಾರು ಮಾಡಿದವರೇ ನಮ್ಮ ಜಯತೀರ್ಥ ಶ್ರೀಮಚ್ಚರಣರು. ಅವರು ಮದುವೆ ಮಾಡಿಕೊಟ್ರು ಅಂದರೆ ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೆ ವಿಶೇಷವಾಗಿ ಈ ತಮ್ಮ ಟೀಕೆಯನ್ನು ಬರೆದು ಜೋಡಿಸಿ ಹೇಳುತ್ತಾರೆ. ಅವರೆಲ್ಲ ಇವರಿಗೆ ದಾಸದಾಸಿಯರು ಬೇಕಲ್ಲ, ಗಂಡ ಹೆಂಡತಿ ಇದ್ರೆ ಸಾಕ ಅಂದ್ರೆ ಪೂರ್ವ ಪಕ್ಷದ ಎಲ್ಲ ಏನು ವಾಕ್ಯಗಳಿವೆ, ಅವರ ಅಭಿಪ್ರಾಯಗಳಿವೆ, ಆ ಎಲ್ಲವನ್ನ ದಾಸ ದಾಸಿಯರನ್ನಾಗಿ ಮಾಡಿ ಇವರಿಬ್ಬರು ಮೆರೆಯುವಂತೆ ಮಾಡಿದರು. ಮತ್ತ ನೋಡಿಕೊಂಡ್ರಂತೆ, ನಾ ಕೊಟ್ಟ ಹೆಣ್ಣು ಎಂದಾದರೂ ಗಂಡನಿಗೆ ಎದುರುತ್ತರ ಕೊಡ್ತಾಳ, ಬೇರೆಯಾಗಿರ್ತಾಳ, ಅಭಿಪ್ರಾಯ ಬೇರೆ ವ್ಯಕ್ತ ಮಾಡುತ್ತಾಳ ಅಂತ ನೋಡಿ ಎಂದೂ ಇಲ್ಲ, ಅನ್ಯೋನ್ಯ ದಾಂಪತ್ಯ ಅಂತ ನೋಡಿಕೊಂಡು ಸಂತೋಷಪಟ್ಟರು. ಅದನ್ನ ವಾದರಾದರೂ ಹೇಳುತ್ತಾರೆ, ಎಂಥ ಇದು ಅಂದರೆ ಜಯತೀರ್ಥರ ಒಂದೊಂದು ಮಾತು ಶ್ರೀಮದಾಚಾರ್ಯರ ಹೃದಯವನ್ನ ಎತ್ತಿ ತೋರೋದಷ್ಟೇ ಹೊರತು ವಿರುದ್ಧವಾದ ಒಂದು ಮಾತು ಪಿಟಕ್ ಅಂತ ಬರುವುದೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅವಾಗ ಮತ್ತೂ ವಿಶೇಷ ಬಂತು. ಈ ಹೆಣ್ಣು ಮಕ್ಕಳದ್ದೇ ವಿಶೇಷ ಇದ ಅಂದ್ರೆ ಗಂಡಸರದ್ದೇನಿಲ್ವ ಅಂದ್ರೆ ಹೇಳುತ್ತಾರೆ ಶ್ರೀಮದಾಚಾರ್ಯರ ಗ್ರಂಥಗಳೆಂಥವು ಅಂದ್ರೆ ಯಾರೂ ಪಿಟಕ್ಕಂತ ಏನೂ ಹೇಳಬಾರದು ಅಂತ ಒಂದು ಗತ್ತಿನಿಂದ ಕೂದಿರತಕ್ಕಂಥ ಗ್ರಂಥಗಳಾದ್ದರಿಂದ ಈ ಗ್ರಂಥಗಳು ಆ ಗ್ರಂಥಗಳು ಎರಡೂ ಜೋಡಿಯಾಗಿ ಸಂತತಿಯನ್ನ ಕೊಟ್ಟವು. ಯಾವುದು ಟಿಪ್ಪಣಿಗಳ ಸಂತತಿಯನ್ನೇ ನಮಗೆ ತುಂಬಾ ಕೊಟ್ಟವು. ಎಂಥ ಟಿಪ್ಪಣಿಗಳು ಒಂದೊಂದು ಒಂದೊಂದು ನೋಡುತ್ತಾ ಇದ್ರೆ ಅಪರೂಪದ ಟಿಪ್ಪಣಿಗಳ ಸರಪಳಿಯೇ ಮಕ್ಕಳ ಸಂತತಿ ಬಂದಿದೆ ನಮ್ಮ ಪಾಲಿಗೆ. ಇಂಥ ಅಪರೂಪದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಜಯತೀರ್ಥರು. ತತ್ವಪ್ರಕಾಶಿಕಾದಲ್ಲಿ ಸಮನ್ವಯಾಧಿಕರಣ ಬರ್ತಾ ಇದೆ. ಅಲ್ಲಿ ಹೇಳುತ್ತಾರೆ ಹಿಂದಿನ ಸೂತ್ರ ಶಾಸ್ತ್ರ ಯೋನಿತ್ವಾತಂತ ಏನಿಲ್ಲಿ ಚರ್ಚೆ ಬರ್ತಾ ಇದೆ ಅಂದರೆ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಶುರು ಆಗಿತ್ತು. ಅಂದರೆ ಒಬ್ಬ ಜೀವಿ ತಾನು ಮೋಕ್ಷ ಪಡೆಯಬೇಕಾದರೆ ಬ್ರಹ್ಮನ ಕುರಿತು ತಿಳಿಯಲೇಬೇಕು ಅಂತ ವಿಚಾರವನ್ನು ಮಂಡನೆ ಮಾಡುತ್ತಾರೆ. ಇಲ್ಲಿ ಬ್ರಹ್ಮ ಅಂದ್ರೆ ಯಾರು ಎಂಬುದು ಅಲ್ಲಿ ಚರ್ಚೆ ಬರುತ್ತೆ. ಯಾರು ಅಂದರೆ ಬ್ರಹ್ಮ ಅಂದಾಗ ಬ್ರಹ್ಮ ಶಬ್ದ ಆ ಶಬ್ದ ಯಾರನ್ನ ಕುರಿತು ಹೇಳುತ್ತಾ ಇದೆ ಅಂತ ನೋಡುತ್ತಾರೆ. ನಾವು ಬಲವಂತವಾಗಿ ಅದರ ತಲೆ ಮೇಲೆ ಹೇರುವುದಲ್ಲ, ಅದೇ ಏನು ಹೇಳುತ್ತಾ ಇದೆ ಅಂತ ನೋಡಿದಾಗ ಅದು ಬ್ರಹ್ಮ ದೇವರನ್ನೂ ಹೇಳುತ್ತೆ, ಪರಬ್ರಹ್ಮನನ್ನೂ ಹೇಳುತ್ತೆ, ಜೀವನನ್ನೂ ಹೇಳುತ್ತೆ, ಹಾಗೆ ನಾನಾ ವಿಶೇಷ ವೇದ ರಾಶಿಯನ್ನೂ ಹೇಳುತ್ತೆ ಅಂತ ಅನೇಕ ಅರ್ಥಗಳು ಬಂದಾಗ, ಹಾಗಾದರೆ ಬ್ರಹ್ಮ ಜಿಜ್ಞಾಸ ಅಂದಾಗ ಯಾರ ಜಿಜ್ಞಾಸ ಮಾಡಬೇಕು ಅಂತ ತುಂಬಾ ಪ್ರಶ್ನೆಗಳು ಬಂದರೆ ಕೊನೆಗೆ ನಿರ್ಣಯ ಆದದ್ದು ಈ ಎಲ್ಲ ಒಂದೇ ಬ್ರಹ್ಮ ಶಬ್ದ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ರು. ಅಲ್ಲಿ ಯಾವ ವಿಷಯವನ್ನು ಕುರಿತು ಹೇಳಿದ್ದಾರೆ, ವೇದವ್ಯಾಸರ ಹೃದಯದಲ್ಲಿ ಬಂದ ಬ್ರಹ್ಮ ಶಬ್ದಾರ್ಥ ಯಾವುದು ಅಂದರೆ ಪರಬ್ರಹ್ಮ ಅಂದ್ರು. ಆ ಪರಬ್ರಹ್ಮ ಯಾರಾಗಲಿಕ್ಕೆ ಸಾಧ್ಯ ಅಂದರೆ ಇನ್ಯಾರೋ ಇಲ್ಲ, ಶ್ರೀಹರಿ ಮಾತ್ರ ಪರಬ್ರಹ್ಮ ಶಬ್ದ ವಾಚ್ಯ ವಿಷ್ಣುವೇ ಅಂತ ಅವನ ಕುರಿತ ಜಿಜ್ಞಾಸ ಅಂದರೆ ವಿಶೇಷವಾದ ತಿಳುವಳಿಕೆ ಬೇಕೇ ಬೇಕು. ಅದನ್ನು ಮಾಡಿದರೆ ಜೀವ ತನ್ನ ವಿಶೇಷವಾಗಿರತಕ್ಕಂಥ ಸಂಸಾರದ ಬಂಧವನ್ನ ಕಳಕೊಂಡು ಅದಕ್ಕೆ ಹೇಳುತ್ತಾರೆ ರಾಘವೇಂದ್ರ ಸ್ವಾಮಿಗಳು ತುಂಬಾ ಸುಂದರವಾಗಿ ಅತಃ ಎಂಬ ಶಬ್ದಕ್ಕೆ ಅತಃ ಅಂದ್ರೆ ಐದು ರೀತಿಯಾಗಿರತಕ್ಕಂಥ ಕಾರಣಗಳು ಇರೋದರಿಂದ ಅಂತ ವ್ಯಾಖ್ಯಾನ ಮಾಡುತ್ತಾರೆ. ಅಲ್ಲಿ ಅದರಲ್ಲಿ ಮೋಕ್ಷ ಸದ್ಭಾವಾತ್ ಮೋಕ್ಷ ಇರೋದರಿಂದ ಅಂದರೆ ಈ ಬಂಧನ ಕೂತಿದೆ, ಲಿಂಗ ದೇಹದ ಬಂಧನ ಸಂಸಾರದ ಬಂಧನ ಕೂತಿದೆ, ಇದನ್ನ ಬಿಡುಗಡೆ ಮಾಡಿಕೊಂಡು ನಾವು ಹೋಗಬೇಕಾದರೆ ಬ್ರಹ್ಮನ ಕುರಿತು ತಿಳಿದರೇನೆ ಆಗುತ್ತೆ ಅಂತ ಆ ಸೂತ್ರ ತಿಳಿಸಿಕೊಟ್ರೆ ಅಲ್ಲಿ ನಮ್ಮ ಅರಣ್ಯಕಾಚಾರ್ಯರು ಚೂರು ಮುಂದಕ್ಕೆ ಬರುತ್ತಾರೆ. ಅರಣ್ಯಕಾಚಾರ್ಯರು ಷೋಡಶಿ ಚತುರ್ದಶಿ ಅಧ್ಯಾತ್ಮರಸರಂಜನಿ ಸಾರೋದ್ಧಾರ ಇವುಗಳು ಮಾತ್ರ ಅಲ್ಲದೆ ಸುಧಾಕ್ಕೂ ರಸರಂಜನಿ ಎಂಬ ವ್ಯಾಖ್ಯಾನ ಬರೆದಿದ್ದಾರೆ. ಅದರಲ್ಲಿ ಒಂದು ವಿಶೇಷವನ್ನ ಅವರು ಚರ್ಚೆ ಮಾಡುತ್ತಾರೆ. ಸರಿ, ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ದೀರಾ, ಇಲ್ಲಿ ಬ್ರಹ್ಮ ಅಂದರೆ ಮಿಕ್ಕವರು ಯಾರೂ ಅಲ್ಲ ಶ್ರೀಹರಿಯೇ ಅಂತ ಗೊತ್ತಾಯಿತು. ಇನ್ನೂ ಸ್ವಲ್ಪ ವಿಚಾರ ಕೂತಿದೆ. ಬ್ರಹ್ಮ ಜಿಜ್ಞಾಸ ಅಂದರೆ ಯಾವ ಭಗವಂತನ ಯಾವ ರೂಪದ ಜಿಜ್ಞಾಸ ಅಂತ ಪ್ರಶ್ನೆ ಮಾಡುತ್ತಾರೆ ಅವರು. ಅದೇನು ದೇವರ ಜಿಜ್ಞಾಸ ಅಂದಾಗ ವಿಷ್ಣು ಜಿಜ್ಞಾಸ ಅಂತ ಸಿದ್ಧ ಆಯಿತು. ಇನ್ನು ಅದರಲ್ಲೂ ಮತ್ತು ವಿಷ್ಣುವಿನ ಯಾವ ರೂಪದ ಜಿಜ್ಞಾಸ ಅಂತ ಮತ್ತ ಅದೇನು ಚರ್ಚೆ ಅದಕ್ಕೆ ಹೇಳುತ್ತಾರೆ ಅವರು. ಕೊನೆಗೆ ಪ್ರತಿಪಾದನೆ ಮಾಡುತ್ತಾರೆ, ಭಗವಂತನ ಅನಂತ ರೂಪಗಳಿದ್ದಾಗ ಜೀವಿಯಾದವ ಯಾವ ರೂಪದ ಕುರಿತು ಜಿಜ್ಞಾಸ ಪ್ರಧಾನವಾಗಿ ಮಾಡಬೇಕು ಅಂದ್ರೆ ಬಿಂಬರೂಪದ ಜಿಜ್ಞಾಸ ಮಾಡಬೇಕು. ಈ ಬಿಂಬರೂಪವನ್ನೇ ಇಲ್ಲಿ ಬ್ರಹ್ಮ ಅಂತ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಚೆನ್ನಾಗಿ ಪ್ರತಿಪಾದನೆ ಮಾಡುತ್ತಾರೆ. ಬಿಂಬನ ಜಿಜ್ಞಾಸ ಕರ್ತವ್ಯ ಅಂತ ಚೆನ್ನಾಗಿ ಹೇಳುತ್ತಾರೆ. ಅಂಥ ಬಿಂಬ ನೋಡಿ ಅಲ್ಲಿ ಅವರ ಉದ್ದೇಶ ಏನು, ಶ್ರೀಹರಿಯನ್ನು ಕುರಿತು ತಿಳಿಯಿರಿ ಅಂದ್ರೆ ಹತ್ತವತಾರದಲ್ಲಿ ಭಗವಂತ ತೋರಿದ ಮಹಿಮೆಯನ್ನು ತಿಳಿದು ಗೋವಿಂದ ಅಂತ ಹೋಗಬೇಡಿ. ಆ ಮಹಿಮೆ ಯಾರದ್ದೋ ಅಲ್ಲ, ನಿಮ್ಮ ಹೃದಯದಲ್ಲಿರುವ ಬಿಂಬನದ್ದೇ ಅಂತ ತಿಳಿಯಿರಿ. ಇದು ನನ್ನ ಅಭಿಪ್ರಾಯ ಅಲ್ಲ, ಜಯತೀರ್ಥರ ಶ್ರೀಮದಾಚಾರ್ಯರ ಅಭಿಪ್ರಾಯ ಒಳಗಿದೆ, ಅದನ್ನು ನಾನು ಇಲ್ಲಿ ಹೇಳಿದೆ ಅಂತಾರೆ ಅವರು. ಅವರೆಂಥ ಮಹಾನುಭಾವರು ಅಂದ್ರೆ ಸುಧಾ ಸ್ತೋತ್ರ ಮಾಡುತ್ತಾರೆ. ಜಯತೀರ್ಥರ ಕೃತಿ ಎಂಥದ್ದು ಅಂದ್ರೆ, ಜಯತೀರ್ಥರ ಕೃತಿಯನ್ನು ಯಾರಾದರೆ ವಿಶೇಷವಾಗಿ ಆಸಕ್ತಿಯಿಂದ ಅಧ್ಯಯನ ಮಾಡುತ್ತಾರ ಅವರಿಗೆ ಸಂಸಾರವೇ ಇರಲ್ಲ. ಇತಿ ಮತಿರ್ಹಿಮಮ ಅಂತ ಹೇಳ್ತಾರೆ, ನನ್ನ ನಿಶ್ಚಯ ಜ್ಞಾನ. ಕೊನೆಗೆ ಸುಧಾ ಪ್ರವಚನ ಮಾಡುತ್ತಾನೆ, ಪ್ರಾಣ ಬಿಟ್ರೆ ಸಾಕು ಅಂತ ದೀಕ್ಷಾ ಇಂದ 108 ಸಲ ಸುಧಾ ಮಂಗಳ ಮಾಡಿದ ಮಹಾನುಭಾವರು. ಅವರು ಸುಧಾ ಆ ವ್ಯಾಖ್ಯಾನ ಮಾಡುತ್ತಾ ಬಿಂಬನ ಕುರಿತು ಜಿಜ್ಞಾಸ ಅಂತ ವಿಶೇಷವನ್ನು ಹೇಳುತ್ತಾರೆ. ಅಲ್ಲಿ ಹೇಳುವಾಗ ಅವರ ದೃಷ್ಟಿಷ್ಟೇ ಇದೆ, ಮಮಸ್ವಾಮಿ ಹರಿರ ನಿತ್ಯಂ ಸರ್ವಸ್ವಪತಿರೇವಚ ಎಂಬ ಆ ಚಿಂತನೆ ಇಡೀ ಸೂತ್ರ ಪ್ರಸ್ಥಾನದಲ್ಲಿ ನಾವು ಚಿಂತನೆ ಮಾಡುವಾಗ ತಲೆಯಲ್ಲಿ ಬರಲಿ ಅಂತ. ಹಾಗಾದರೆ ಇಡೀ ಜಗತ್ತನ್ನ ರಕ್ಷಣೆ ಮಾಡುವವ ಬ್ರಹ್ಮ ಶಬ್ದ ವಾಚ್ಯ ಅಂದರೆ ಈ ಬ್ರಹ್ಮನನ್ನ ಯಾಕೆ ತಿಳ್ಕೋಬೇಕು, ಅವನಿಂದ ಏನಾಗುತ್ತೆ, ಮೋಕ್ಷ ಬರುತ್ತೆ ಎಲ್ಲ ಹೇಳಿದ್ರಲ್ಲ ಅವಾಗ ಆತನ ಮಹಿಮೆಯನ್ನ ಭಗವಾನ್ ಬ್ರಹ್ಮ ಅಂದ್ರೆ ಯಾರು ಅಂದಾಗ ಅವಾಗ ಎರಡನೇ ಸೂತ್ರದಲ್ಲಿ ಹೇಳಿದ್ರು ಜನ್ಮಾದ್ಯಶಯತಃ. ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನ ಮಾಡತಕ್ಕಂಥವ ಅವನೇ. ಯಾರು ಯಾರು ಮಾಡಿದರೋ, ಹೊರಗೆ ನಿಂತು ಮಾಡಿದರೋ ಅವನೇ ನನ್ನೊಳಗಿದ್ದಾನೆ ಎಂಬ ಜಿಜ್ಞಾಸ ಮಾಡಿ ಅಂತ ಆ ಒಗ್ಗರಣೆಯನ್ನ, ಒಳ್ಳೆ ತುಪ್ಪದ ಒಗ್ಗರಣೆಯನ್ನು ಕೊಡುತ್ತಾರೆ. ಅಲ್ಲಿ ದೇವರು ಎಲ್ಲ ಸೃಷ್ಟಿ ಮಾಡಿದರು ಅಂತ ನಿಲ್ಲಿಸಿದರೆ ಅಲ್ಲಿಗೆ ನಿಲ್ಲಬೇಡಿ. ಅನಂತ ರೂಪಗಳಿಂದ ಈ ಸೃಷ್ಟಿಯನ್ನು ಯಾರು ಮಾಡಿದರೋ ಅವನೇ ನನ್ನ ಬಿಂಬಮೂರ್ತಿ ಎಂಬ ಜಿಜ್ಞಾಸೆ ಬರಲಿ. ಹೌದಾ, ಅವನು ಇಡೀ ಜಗತ್ತಿಗೆ ಸೃಷ್ಟಿ ಸ್ಥಿತಲಯಾದಿಗಳನ್ನು ಮಾಡಿದನ ಅಂತ ಕೇಳಿದರೆ ಅದಕ್ಕೆ ಹೇಳಿದ್ರು ಅದೆಲ್ಲಿಂದ ಗೊತ್ತಾಗುತ್ತೆ, ಶಾಸ್ತ್ರ ಯೋನಿಯುಕ್ತವಾ, ಶಾಸ್ತ್ರ ಅದಕ್ಕೆ ಬುಡವಾಗಿದೆ, ಶಾಸ್ತ್ರದಲ್ಲಿಯೇ ಎಲ್ಲವೂ ಕೂಡ ಅವನ ಕುರಿತು ಹೇಳಿದೆ. ಅವನೇ ಇಡೀ ಜಗತ್ತಿಗೆ ಹುಟ್ಟು ಕೊಟ್ಟವ, ಅವನೇ ಎಲ್ಲರ ಹೃದಯವರ್ತಿ, ಅವನೇ ಎಲ್ಲ ಜಗತ್ತನ್ನು ನಿಯಾಮನ ಮಾಡುವವ ಎಂಬ ರಹಸ್ಯವನ್ನ ತಿಳಿಸಿಕೊಟ್ಟದ್ದೇ ಶಾಸ್ತ್ರ ಯೋನಿತ್ವಾದಂತ ಒಂದು ಸೂತ್ರ. ಆವಾಗ ಮತ್ತು ಪ್ರಶ್ನೆ ಬಂತು, ಹೌದಾ ಈ ಬ್ರಹ್ಮ ಅಂತ ಏನು ಹೇಳಿದ್ದೀರಿ, ಶ್ರೀಹರಿಯನ್ನ ಇವನೇ ಜಗತ್ತಿಗೆ ಕಾರಣ ಅಂತ ಹೇಳಿದ್ದೀರಾ, ಈ ಜಗತ್ತಿಗೆ ಕಾರಣ ಅಂತ ಯಾರು ಹೇಳಿದ್ರು ಅಂದ್ರೆ ಶಾಸ್ತ್ರವೇ ಹೇಳಿದೆ ಅಂತ ತಿಳಿಸಿಕೊಟ್ರಲ್ಲ, ಈ ಶಾಸ್ತ್ರ ದೇವರನ್ನ ಜಗತ್ತಿಗೆ ಕಾರಣ ಅಂತ ಹೇಳತಾ ಇದೆಯಾ ಅಂತ ಮತ್ತು ಪ್ರಶ್ನೆ. ಯಾಕೆ ಅಂದ್ರೆ ಜಗತ್ತಿಗೆ ಕಾರಣ ಅಂತ ಅನೇಕ ಜನರನ್ನು ಕುರಿತು ಮಾತುಗಳು ಬರ್ತಾ ಇವೆ. ಎಲ್ಲಿ? ಬೇರೆ 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 ಪಾಶುಪತಾದಿಗಳಲ್ಲಿ, ಆಗಮಗಳಲ್ಲಿ ಬರ್ತಾ ಇವೆ. ಏನು ರುದ್ರದೇವರು ಜಗತ್ ಕಾರಣ ಅಂತ ಬರ್ತಾ ಇದೆ ಪಾಶುಪತಾಗಮದಲ್ಲಿ. ಇನ್ನ ಅಲ್ಲೂ ಇನ್ನ ವಿಶೇಷ ಹೇಳುತ್ತಾರೆ, ನಾನಾ ರೀತಿಯಾಗಿ ಬ್ರಹ್ಮ ವಿಷ್ಣುಗರಿಬ್ಬರೂ ಕೂಡ ರುದ್ರದೇವರ ಶರಣಾಗತರಾದರು, ರುದ್ರದೇವರೇ ಸರ್ವೋತ್ತಮ ಅಂತ ಪಾಶುಪತಾಗಮದಲ್ಲಿ ಹೇಳುತ್ತೆ. ಅಲ್ಲ, ಪಾಶುಪತಾಗಮ ನಮಗೆಲ್ಲಿ ಬಂದು ಸಿಲೆಬಸ್ ಅಲ್ಲಿ ಅಂದ್ರೆ ವಾಯುಪುರಾಣದಲ್ಲಿ ಬರುತ್ತೆ. ವಾಯುಪುರಾಣದಲ್ಲಿ ವಾಯುದೇವರನ್ನ ಮಿಕ್ಕ ದೇವತೆಗಳಲ್ಲಿ ಪ್ರಶ್ನೆ ಮಾಡುತ್ತಾರೆ, ಜ್ಞಾನಿಗಳೆಲ್ಲರೂ ಕೇಳ್ತಾರೆ, ಹರಿ ಸರ್ವೋತ್ತಮ ಆದರೆ ರುದ್ರದೇವರಿಗೆ ಯಾಕೆ ನಮಸ್ಕಾರ ಮಾಡಿದ ಅಂದರೆ, ಅದಕ್ಕುತ್ತರ ಅವರು ಹೇಳೋದು ಪಾಶುಪತ ಆಗಮದಲ್ಲಿ ಅದಕ್ಕೆ ಉತ್ತರ ಹೀಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಈ ಭಾಷೆಗಳು ಮೂರು, ಸಮಾಧಿ ಭಾಷಾ, ದರ್ಶನ ಭಾಷಾ, ಗುಹ್ಯ ಭಾಷಾ ಅಂತ. ದರ್ಶನ ಭಾಷಾ ಅಂದರೆ ಪ್ರಶ್ನೆ ಒಂದಾದರೆ ಅದಕ್ಕುತ್ತರ ನನ್ನ ಅಭಿಪ್ರಾಯ ಹೀಗೆ ಅಂತಲ್ಲ, ಇನ್ನೊಂದು ದರ್ಶನ ಇನ್ನೊಂದು ಶಾಸ್ತ್ರದಲ್ಲಿ ಹೀಗುಂಟು ಅಂತ ಹೇಳಿ ಕೊನೆಗೆ ಅವರ ಅಭಿಪ್ರಾಯ ಹೇಳಿಬಿಡುತ್ತಾರೆ. ಗಯಾಗದಾದರ ಶ್ರೇಷ್ಠ ಅಂತ ವಾಯುಪುರಾಣದಲ್ಲಿ ಹೇಳುತ್ತಾರೆ. ಆದರೆ ಪಾಶುಪತಾದಿ ಆಗಮಗಳಲ್ಲಿ ಶಿವನೇ ಸರ್ವೋತ್ತಮ ಅಥವಾ ರುದ್ರದೇವರೇ ಜಗತ್ತಿಗೆ ಕಾರಣ ಎಂಬ ಮಾತುಗಳೆಲ್ಲ ಬರ್ತಾ ಇವೆ. ಇನ್ನ ವೇದದಲ್ಲೇ ಎಲ್ಲ ಜಗತ್ತಿಗೆ ಕೆಲವರೆಲ್ಲ ಕಾರಣ ಅಂತ ಬೇರೆ ಬೇರೆ ದೇವತೆಗಳ ಪರಿಚಯವೆಲ್ಲ ಬರ್ತಾ ಇದೆ, ಅವರೇ ಶ್ರೇಷ್ಠರು ಅನ್ನುವಂಥ ಮಾತುಗಳು ಬರ್ತಾ ಇವೆ. ಅಂತ ಕಾಲಕ್ಕೆ ಹರಿಯೇ ಈ ಜಗತ್ತಿಗೆ ಹುಟ್ಟು ಕೊಟ್ಟವ ಅಂತ ಹೇಗೆ ನಿರ್ಣಯ ಮಾಡೋದು ಅಂದಾಗ ಅವಾಗ ಬರ್ತಾ ಇದೆ ಓಂ ತತ್ತು ಸಮನ್ವಯಾತ್ ಓಂ ಅಂತ ಬರ್ತಾ ಇದೆ. ಈ ಸೂತ್ರಗಳೆಲ್ಲ ಎರಡು ಒಳ್ಳೆ ಡಾಲರ್ಸ್ ಹಾಕಿರ್ತಾರೆ, ಈಚೆ ಆಚೆ ಎರಡು ಕೊಂಡಿಯಿಂದ ಕೂಡಿದ ಡಾಲರ್ಸ್ ಹಾಕಿರ್ತಾರೆ ಓಂಕಾರ ಅಂದ್ರೆ ಅದು ಮೊದಲಿಂದ ಕೊನೆ ಪರ್ಯಂತ ಸೂತ್ರ ಹೇಳೋದು ಒಂದನ್ನೇ, ಓಂಕಾರವನ್ನೇ ಅದರ ಅರ್ಥವನ್ನೇ ಅಂತ ತಿಳಿಸಲಿಕ್ಕಾಗಿ ಆದ್ಯಂತಗಳಲ್ಲಿ ಓಂಕಾರದಿಂದ ಕೂಡಿಕೊಂಡದ್ದೇ ಸೂತ್ರ. ಸ್ರವತ್ಯನಂಕೃತಂ ಬ್ರಹ್ಮ ಪರಸ್ತಾಚ್ಚ ವಿಶೀರ್ಯತೆ. ಈ ವಿಶೇಷವಾಗಿರತಕ್ಕಂಥ ಸೂತ್ರ ಮಂತ್ರ ಯಾವುದಾದರೂ ಕೂಡ ಓಂಕಾರ ಮೊದಲು ಕೊನೆಗಳಲ್ಲಿ ಇಲ್ಲದಿದ್ರೆ ಅದರ ಫಲ ಸಿಗೋದಿಲ್ಲ. ಮೊದಲು ಹಾಕದಿದ್ರೆ ಸ್ರವತಿ ಸೋರಿ ಹೋಗುತ್ತೆ, ಕೊನೆ ಹಾಕದಿದ್ದೆ ಸೀಳಿ ಹೋಗುತ್ತೆ, ವಿಶೀರ್ಯತೆ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಸೂತ್ರವನ್ನು ಹೇಳಿದ್ರು. ಅದಕ್ಕೆ ಪೀಠಿಕೆಯನ್ನು ಕೊಡುತ್ತಾರೆ. ಅಜ್ಞಾನಂ ಪ್ರತೀಯಮಾನಮಿ ನ ಇತರೇಶಾಂ ಶಾಸ್ತ್ರಯೋನಿತ್ವಂ ಕುತಃ ಅಂದ್ರು ಆಚಾರರ ಪಂಕ್ತಿ. ಅಜ್ಞಜನರಿಗೆ ತೋರತಾ ಇದೆ ಏನು, ಬೇರೆಯವರಿಗೆಲ್ಲ ಕೂಡ ಶಾಸ್ತ್ರಯೋನಿತ್ವ ಅಂದ್ರೇನು, ಜಗತ್ತಿಗೆ ಬೇರೆಯವರೂ ಕಾರಣ, ಅವರನ್ನ ಶಾಸ್ತ್ರವೂ ಹೇಳಿದೆ ಏನಂತ, ಅವರೆಲ್ಲ ಜಗತ್ತಿಗೆ ಕಾರಣರು ಅಂತ ತೋರತಾ ಇದೆಯಲ್ವಾ ಅಂದ್ರೆ, ಅದು ಅಜ್ಞಜನರಿಗೆ ತೋರಿದರೂ ಕೂಡ ಅವರಿಗೆಲ್ಲ ಆ ಶಾಸ್ತ್ರಯೋನಿತ್ವ ಅಂದ್ರೆ ಜಗತ್ತಿಗೆ ಕಾರಣ ಅಂತ ಶಾಸ್ತ್ರ ಹೇಳುವಿಕೆ ಅವರಿಗೆಲ್ಲ ಕೂಡೋದಿಲ್ಲ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಸೂತ್ರದಲ್ಲಿ ಹೇಳುವಾಗ ವಿಶೇಷವಾಗಿ ಸೂತ್ರದ ಹಿನ್ನೆಲೆ, ಅದಕ್ಕೆ ಏನು ಸಂಶಯ ಬರುತ್ತೆ, ಸಂಶಯಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ, ಇಲ್ಲಿ ಸಂಶಯ ಬರಲಿಕ್ಕೆ ಕಾರಣ ಏನು, ಉತ್ತರ ಕೊಟ್ಟದ್ದೇನು, ಉತ್ತರ ಯಾವದರ ಆಧಾರದ ಮೇಲೆ ಕೊಟ್ಟಿದ್ದಾರೆ, ಇಷ್ಟೆಲ್ಲವನ್ನ ವಿವರಣೆ ಮಾಡುತ್ತಾರೆ ಜಯತೀರ್ಥರು. ಬಹಳ ಚೌಕಟ್ಟಿನಿಂದ ಅಚ್ಚುಕಟ್ಟಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಹೇಳುತ್ತಾರೆ ಶಾಸ್ತ್ರ ಯೋನಿತ್ವಂ ವಿಷಯ. ಇಲ್ಲಿ ಬ್ರಹ್ಮನಿಗೆ ಜಗತ್ಕಾರಣತ್ವ ಇದೆ ಅಂತ ಶಾಸ್ತ್ರ ಹೇಳುತ್ತಾ ಇದೆ ಅಂತ ಹೇಳಿದರಲ್ಲ, ಅದು ಹೇಗೆ ಶ್ರೀಹರಿಗೆ ಮಾತ್ರ, ಮಿಕ್ಕವರಿಗೆ ಇಲ್ಲದೆ ವಿಷ್ಣುವಿಗೆ ಮಾತ್ರ ಆಗಿದ್ದಿದ್ರೆ ಆವಾಗ ಕೂಡುತ್ತೆ, ಹೇಗೆ ಸಾಧ್ಯ ಅಂದಾಗ ಹೇಳ್ತಾ ಇದ್ದಾರೆ. ಇಲ್ಲಿ ಶಾಸ್ತ್ರ ಯೋನಿತ್ವಂ ವಿಷಯ, ಇಲ್ಲಿ ಯಾವುದನ್ನ ಕುರಿತು ಚರ್ಚೆ ಮಾಡಿದ್ದಾರೆ ಈ ಸೂತ್ರದಲ್ಲಿ, ಜಗತ್ತಿಗೆ ಕಾರಣ ಯಾರು ಎಂಬುದು ಶಾಸ್ತ್ರದಲ್ಲಿ ಯಾರ ಕುರಿತು ಹೇಳಿದ್ದಾರೆ. ಶಾಸ್ತ್ರ ಹೇಳಿದೆ ಜಗತ್ತಿಗೆ ಕಾರಣ ಅಂತ, ಜಗತ್ತಿಗೆ ಕಾರಣ ಇವರು ಅಂತ ಶಾಸ್ತ್ರ ಹೇಳಿದ್ರೆ ಆ ಶಾಸ್ತ್ರ ಹೇಳಿದ್ದು ಯಾರ ಕುರಿತು ಅಂತ. ಅಲ್ಲಿ ವಿಷ್ಣೋಹ ಅನ್ಯಸ್ಯಾಪಿ ವಾ ಇತಿ ಸಂದೇಹ ಅಲ್ಲಿ ಹೇಳ್ತಾರೆ. ಇದು ಶಾಸ್ತ್ರ ಯೋನಿತ್ವ ಅಂದರೆ ಶಾಸ್ತ್ರ ಜಗತ್ತಿಗೆ ಕಾರಣ ಇವ ಅಂತ ಹೇಳಿದ್ದು ವಿಷ್ಣುವಿನ ಕುರಿತು ಬೇರೆಯವರ ಕುರಿತು ಅಂತ ಇಲ್ಲಿ ಸಂಶಯ ಬರ್ತಾ ಇದೆ. ಸಂಶಯ ಬಂದಾಗ ಅಲ್ಲಿ ಸಂಶಯವೇ ಬೀಜವಾಗಿರಲಿಕ್ಕೆ, ಅಂದ್ರೆ ಸಂಶಯ ಬರಲಿಕ್ಕೆ ಸುಮ್ಮನೆ ಕಾರಣ ಇರಲ್ಲ. ಸಂಶಯ ಬಂತು ಅಂದ್ರೆ ಏನೋ ಕಾರಣ ಇಟ್ಟುಕೊಂಡೇನೆ ಸಂಶಯ ಬರಬೇಕು. ನಿರ್ಮೂಲ ಶಂಕಾ ನ ಕರ್ತವ್ಯ ಅಂತ, ಮೂಲವಿಲ್ಲದ ಶಂಕೆಯನ್ನ ಮಾಡಬಾರದು. ಅದಕ್ಕೆ ಹೇಳುತ್ತಾರೆ ಉಭಯತಾಪಿ ಶಾಸ್ತ್ರ ಪ್ರತೀತಿ ಸಂದೇಹ ಬೀಜಂ. ಎರಡೂ ರೀತಿಯಲ್ಲೂ ಕೂಡ ಶಾಸ್ತ್ರದಲ್ಲಿ ರುದ್ರ ಪಾಶುಪದಾದಿ ಆಗಮಗಳಲ್ಲಿ ರುದ್ರದೇವರಿಗೇನೆ ಜಗತ್ ಕಾರಣತ್ವಾದಿಗಳನ್ನು ಹೇಳಿದ್ದಾರೆ, ಹಾಗೆ ವೇದಾದಿಗಳಲ್ಲಿ ಶ್ರೀಹರಿಗೆ ಹೇಳಿದ್ದಾರೆ. ಎರಡೂ ರೀತಿಯಲ್ಲಿ ಮಾತು ಬಂದದ್ದರಿಂದ ಸಂಶಯ ಬಂದಿದೆ. ಅದಕ್ಕೆ ಬೀಜ ಯಾವುದು, ಎರಡೂ ರೀತಿಯಾಗಿ ಹೇಳಿದ ಮಾತೇ ಸಂಶಯಕ್ಕೆ ಬೀಜವಾಗಿದೆ. ಆವಾಗ ಪೂರ್ವ ಪಕ್ಷ ಏನು ಅಂದರೆ ಹೇಳುತ್ತಾರೆ ರುದ್ರಾದೀನಾಮಪಿ ಕಾರಣತ್ವೇನ ಶಾಸ್ತ್ರಯೋನಿತ್ವಂ ಇತಿ ಪೂರ್ವ ಪಕ್ಷ. ರುದ್ರಾದಿ ದೇವತೆಗಳು ಕೂಡ ಜಗತ್ತಿಗೆ ಕಾರಣ ಆಗಲಿ. ಅವರಿಗೂ ಶಾಸ್ತ್ರದಲ್ಲಿ ಅವರು ಕೂಡ ಜಗತ್ತನ್ನು ನಿರ್ಮಾಣ ಮಾಡಿದ್ದಾರಲ್ಲ ಅಂತ ಬರ್ತಾ ಇದೆಯಲ್ಲ, ಅವರಿಗೆ ಇರಲಿ. ಮತ್ತೆ ಶ್ರೀಹರಿಗೆ ಮಾತ್ರ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ರುದ್ರಾದೀನಾಮೇವ ಕಾರಣತ್ವೇನ ಶಾಸ್ತ್ರಯೋನಿತ್ವಂ ಇತಿ ಪೂರ್ವ ಪಕ್ಷ ಅಂತ ಹೇಳಿಲ್ಲ, ರುದ್ರಾದೀನಾಮಪಿ ಅಂತ ಅಲ್ಲಿ ಹೇಳುತ್ತಾರೆ. ನೀವು ವಿಷ್ಣುವಿಗೆ ಈ ಜಗತ್ತನ್ನ ಸೃಷ್ಟಿ ಮಾಡಿದವ ವಿಷ್ಣುವೇ ಅಂತ ಶಾಸ್ತ್ರ ಹೇಳ್ತಾ ಇದೆ, ಇದು ನಿಮ್ಮ ವಾದ. ನಾವು ಹಾಗಲ್ಲ, ರುದ್ರದೇವರೇ, ರುದ್ರಾದಿಗಳೇ, ಬೇರೆಯವರು ಎಲ್ಲರೂ ಅವರೇ ಮಾಡಿದ್ದಾರೆ ಅಂತ ಹೇಳ್ತೀವಿ. ಹಾಗೆ ಹೇಳಿಲ್ಲ. ಏನು ಪೂರ್ವಪಕ್ಷದ ರೀತಿ ಏನು, ರುದ್ರಾದಿಗಳೂ ಬರಲಿ, ಹರಿ ಇರಲಿ. ಯಾಕಂದ್ರೆ ಇಲ್ಲಿ ಆ ಮಾತು ಕೇಳತಾ ಇದೆ, ಶ್ರೀಹರಿ ಜಗತ್ ಕಾರಣ ಅಂತ, ರುದ್ರಾದಿಗಳು ಕಾರಣ ಅಂತಲೂ ಕೇಳತಾ ಇದೆ. ಸುಮ್ಮನೆ ಜಗಳ ಯಾಕೆ, ಎಲ್ಲರೂ ಕಾರಣ ಅಂತ ಒಪ್ಪಿಬಿಡೋಣ, ಸುಮ್ಮನೆ ಚರ್ಚೆ ಬೇಡ. ಅದಕ್ಕೆ ರುದ್ರಾದೀನಾಮಪಿ, ಅವರು ಇರಲಿ, ಅದಕ್ಕೇನು, ಎಲ್ಲ ಸೇರಿ ಕಟ್ಬಿಟ್ರು ಅಂತ. ಅದು ತರಕಾರಿಯಲ್ಲಿ ಕೆಲವರು ಈ ತರಕಾರಿಯಿಂದ ಇದೇ ಹುಳಿ ಮಾಡಬೇಕು, ಇದೇ ಪಲ್ಯ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ. ಆದರೆ ಹೌದು, ನಾವು ಕೆಲವೆಲ್ಲ ಹಾಗೆ ಅಂದ್ಕೊಂಡಿದ್ವಿ. ಆದರೆ ಮಠಕ್ಕೆ ಹೋದಾಗ ಸಿಕ್ಕ ತರಕಾರಿಯೆಲ್ಲ ಹಾಕಿ ಒಂದು ಹುಳಿ ಅಂತ ಮಾಡ್ತಾರೆ. ಅದು ನೋಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗಿಬಿಡುತ್ತೆ, ಅದೇನಿದು, ಈ ತರಕಾರಿ ತೋವಿಗೂ ಬಳಸ್ತಾರ, ಹುಳಿಗೂ ಬಳಸ್ತಾರ ಅಂದ್ರೆ ಎಲ್ಲಾ ತರಕಾರಿ ಸೇರಿ ಗಂಗಾ ಸಂಗಮದಂತೆ ಎಲ್ಲಾ ಹಾಕಿಬಿಡೋದು, ಸಮುದ್ರ ಸಂಗಮದಂತೆ ಹುಳಿ ಮಾಡುತ್ತಾರಲ್ವಾ ಮಠಗಳಲ್ಲಿ, ಸಾಮಾನ್ಯ ಅಷ್ಟೇ. ಹಾಗೆ ಇಲ್ಲಿ ಎಲ್ಲರೂ ಇರಲಿ, ಅದಕ್ಕೇನು ಜಗಳ ಯಾಕೆ, ಅವಾಗ ಹೇಳ್ತಾ ಇದ್ದಾರೆ. ಯಾಕಪ್ಪ ಹಾಗೆ ಹೇಳ್ತೀರಾ, ಅವರನ್ನು ಯಾಕೆ ಸೇರಿಸ್ತೀರಾ ಅಂದ್ರೆ, ಪಾಶುಪತಾದಿ ಶಾಸ್ತ್ರೇಶು ರುದ್ರಾದಿ ಜಗತ್ ಕಾರಣತ್ವೇನ ವೇದಾದಿ ವೇದ್ಯ, ಅಂದ್ರೆ ರುದ್ರಾದಿ ದೇವತೆಗಳೆಲ್ಲ ಜಗತ್ ಕಾರಣರು ಅಂತ ವೇದಾದಿ ವೇದ್ಯರಾಗಿದ್ದಾರೆ. ಇತಿ ನಿಗದಿತತ್ವಾತ್, ಶಾಸ್ತ್ರಗಳಲ್ಲಿ ಹೇಳಿದಲ್ಲ. ಅವಾಗ ಹೇಳ್ತಾ ಇದ್ದಾರೆ, ಅದು ಅಪ್ರಮಾಣ. ರುದ್ರಾದಿ ದೇವತೆಗಳಿಗೆ ಜಗತ್ ಕಾರಣತ್ವ ಹೇಳಿದ್ದೆಲ್ಲ ಸುಳ್ಳು, ಸರಿಯಲ್ಲ ಅಂತ ಹೇಳ್ತೀರಾ? ಹಾಗೆ ಹೇಳಲಿಕ್ಕಾಗಲ್ಲ. ಯಾಕೆ ಅಂದ್ರೆ ವೇದೇಪಿ ದೇಶಾನ್ ಕಾರಣತೆಯ ಪ್ರತೀಯಮಾನತ್ವಾತ್, ವೇದದಲ್ಲೂ ಕೂಡ ಕೆಲವು ಕಡೆ ರುದ್ರದೇವರು ಹೀಗೆ ಮಾಡಿದ್ದಾರೆ ಅಂತ ಬರ್ತಾ ಇದೆಯಲ್ಲ. ಅಂಥ ಕಾಲಕ್ಕೆ ವೇದ ಅನುಗ್ರಹೀತವಾಗಿರತಕ್ಕಂಥ ಪುರಾಣ ಅಥವಾ ಇನ್ನೊಂದು ಆಗಮದ ವಾಕ್ಯ ಅದೇನಾಗುತ್ತೆ, ಅದಕ್ಕೆ ಪ್ರಾಮಾಣ್ಯ ಭೂಪತ್ತೇ, ಅದಕ್ಕೆ ಪ್ರಾಮಾಣ್ಯ ಬರಲೇಬೇಕಾಗುತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಪ್ರತೀತಿ ಸದ್ರೀಚೀನಸ್ಸ ಚ ಪ್ರಾಮಾಣ್ಯ ಉಪಪತ್ತೇ, ವೇದ ಪ್ರತೀತಿಯಿಂದ ಕೂಡಿಕೊಂಡ ಬೇರೊಂದು ಆಗಮದ ವಾಕ್ಯಕ್ಕೂ ಕೂಡ ಪ್ರಾಮಾಣ್ಯ ಬರಬೇಕಾಗುತ್ತಲ್ಲ, ಅವಾಗ ಹೇಳ್ತಾ ಇದ್ದಾರೆ. ಆದ್ದರಿಂದ ವಿಷ್ಣುವೇ, ವಿಷ್ಣುವಿಗೇನೆ ಲಕ್ಷಣ ಅಂತಿಲ್ಲ, ಪಾಶುಪತಾದಿ ಯುಕ್ತಿ ಪ್ರತೀತಿಭ್ಯಾಂ, ಪಾಶುಪತ ಮೊದಲಾದಂಥ ಬೇರೆ ಬೇರೆ ಆಗಮಗಳ ಮಾತು, ಅದರ ಜೊತೆಗೆ ವೇದದ ಉಕ್ತಿ ಅಂದ್ರೆ ಪ್ರತೀತಿ, ಆ ಎರಡುಗಳಿಂದ ಅನ್ಯೇಷಾಮಪಿ ಕಾರಣತ್ವೇನ ಶಾಸ್ತ್ರ ಯೋನಿತ್ವೇ ಜಗತ್ ಕಾರಣತ್ವಂ ನ ವಿಷ್ಣೋರೇವ ಲಕ್ಷಣಂ ಇತಿ ಪ್ರಾಪ್ತೇ ಸಿದ್ಧಾಂತ ಇತಿ ಅಲ್ಲಿ ಹೇಳ್ತಾರೆ. ಹಾಗಾದರೆ ಪಾಶುಪದಾದಿ ಮಾತುಗಳು ಅಂದರೆ ಅಲ್ಲಿ ಆಗಮದಲ್ಲಿ ಬಂದಿರತಕ್ಕಂಥ ವಾಕ್ಯಗಳು, ಅದಕ್ಕೆ ತಕ್ಕಂಥ ವೇದ ವಾಕ್ಯಗಳು ಎರಡೂ ಸೇರಿಕೊಂಡು ಕಾರಣತ್ವೇನ ಶಾಸ್ತ್ರಯೋನಿತ್ವೇ ಅನ್ಯೇಷಾಮಪಿ ಶಾಸ್ತ್ರಯೋನಿತ್ವೇ ಅಂತ ಹೇಳ್ತಾರೆ. ಅಂದರೆ ಬೇರೆಯವರು ಕೂಡ ಜಗತ್ತಿಗೆ ಕಾರಣರು ಅಂತ ಹೇಳಲಿಕ್ಕೆ ಅವೆಲ್ಲ ಪ್ರಮಾಣಗಳಾಗಿ ನಿಂತಾಗ ಜಗತ್ ಕಾರಣತ್ವಂ ವಿಷ್ಣೋರೇವ ಲಕ್ಷಣಂ ಇತಿ ನ, ಇದು ದೇವರದ್ದೇ ಲಕ್ಷಣ, ಶ್ರೀಹರಿ ಒಂದೇ ಲಕ್ಷಣ, ಜಗತ್ತಿಗೆ ಕಾರಣ ಅಂದ್ರೆ ಯಾರಾದರೂ ಆಗಬಹುದು ಅಂತಷ್ಟು ಹೇಳಿ ಅಷ್ಟೇ ಹೊರತು ಹರಿ ಮಾತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೂರ್ವ ಪಕ್ಷ ಬರ್ತಾ ಇದೆ. ಇಲ್ಲಿ ತುಂಬಾ ಕಡೆ ಪ್ರಶ್ನೆಗಳು ಬರುತ್ತೆ, ಈ ಪೂರ್ವ ಪಕ್ಷ ಮಾಡೋರು ಯಾರಿದ್ದಾರೆ ಈಗ ಈ ಕಾಲದಲ್ಲಿ? ಯಾರೂ ಇಲ್ಲ. ಆಗಿನ ಕಾಲದಲ್ಲಿ ಆಚೆ ಈಚೆ ಎಲ್ಲ ಪಂಡಿತರಿದ್ರು ಜಗಳಾಡ್ತಾ ಇದ್ರು ಹೀಗೆ. ಇವಾಗ ಯಾವ್ದು ಹಿಡ್ಕೊಳ್ಲಿಕ್ಕೂ ಯಾರಿಗೂ ಟೈಮ್ ಇಲ್ಲ, ಯಾರ ಪಾಡಿಗರು ಓಡತಾ ಇದ್ದಾರೆ, ವಾದ ಮಾಡ್ಲಿಕ್ಕೆ ಟೈಮ್ ಇಲ್ಲಿ, ತಿಂದು ಉಂಡು ತಿರುಗಿ ಸತ್ತೋಗೋದ್ರೊಳಗೆ ಟೈಮ್ ಇಲ್ಲ. ಅಂತಾದರಲ್ಲಿ ಶಾಸ್ತ್ರ ಕಲಿಯೋದರಲ್ಲೇ ಸಮಯ ಇಲ್ಲ, ಆಸಕ್ತಿ ಇಲ್ಲ, ವಾದಗಳು ಯಾರು ಮಾಡುತ್ತಾರೆ? ಈ ಒಂದು ದೃಷ್ಟಿಯಿಂದ ಕೆಲವೆಲ್ಲ ಮಾತುಗಳು ಬರ್ತಾ ಇರುತ್ತೆ. ಸುಧಾ ಅಂದರೆ ಬರೀ ತರ್ಕದ ಗುಂಪು, ಸುಮ್ಮನೆ ಶುಷ್ಕ ತರ್ಕ. ಏನು ಅದಾಗಲ್ಲ ಇದೀಗಲ್ಲ ಅಂತ ಏನು ನಮ್ಮ ಪಾಡಿಗೆ ನಾವು ನಮ್ದೇನೋ ಹೇಳ್ಕೊಂಡು ಹೋಗ್ಬೋದಲ್ಲ, ಇನ್ನೊಬ್ರು ತಪ್ಪು ಅಂತ ಹೇಳಿದಾಗ ಜಗಳಕ್ಕೆ ಬರ್ತಾರೆ, ಅವ ಸರಿ ಮತ್ತ ಯುದ್ಧ ಇವೆಲ್ಲ ಯಾಕೆ ಬಂದೀತು? ಅವಾಗ ಮೂಲ ಬರೋದು, ಹಾಗೆ ವಾದ ಮಾಡೋರೇ ಇಲ್ಲ, ಆ ವಾದ ಮಾಡೋರು ಕಲಿತು ಏನು ಉಪಯೋಗ? ಯಾರಾದರೂ ನಮ್ ಸರಿ ಜಗಳಕ್ಕೆ ಬಂದರೆ ಅವರು ಸರಿ ಹೇಗೆ ಯುದ್ಧ ಮಾಡಬೇಕು ಅಂತ ಕಲಿತರೆ ಚೆನ್ನಾಗಿರುತ್ತೆ. ಜಗಳ ಮಾಡೋರೇ ಇಲ್ಲ, ಯಾರ ಪಾಡಗರು ತಣ್ಣ ಕೂತಿರುವಾಗ ಯುದ್ಧ ಮಾಡೋದು ಹೀಗೆ ಅಂತ ಯಾಕೆ ಹೇಳಿಕೊಡಬೇಕು? ಯಾಕೆ ಕಲಿಯೋದು? ವೇಸ್ಟ್ ಅಲ್ಲ? ಅವಾಗ ನಮಗೆ ಉತ್ತರ ಸಿಗುತ್ತೆ. ಕಾರ್ಗಿಲ್ಲು ಯಾವಾಗೋ ಯುದ್ಧರ ಬಂದಿತ್ತು, ನಮಗೇನು ಯುದ್ಧ ಅಂದ್ರೆ ಮೊನ್ನೆ ಕಾರ್ಗಿಲ್ ಬಂತು, ಯಾವಾಗ ಏನಾದ್ರೂ ಬರಬಹುದು. ಯುದ್ಧವೇ ಬೇಡ ಅಂತ ನಮ್ಮವರು ತಣ್ಣಕ್ ಕೂತಿದ್ರೆ ಆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು? ಚಟ್ನಿ ಮಾಡಿಬಿಡ್ತಾ ಇದ್ರು ಆಚೆ ಇದ್ದವರೆಲ್ಲ ಸೇರಿಕೊಂಡು. ಅದನ್ನೇ ಜಯತೀರ್ಥರು ಹೇಳ್ತಾರೆ. ಇಲ್ಲಿ ಪೂರ್ವ ಪಕ್ಷವನ್ನ ಮಾಡತಕ್ಕಂಥವ್ರು ಯಾರು ಅಂದ್ರೆ ಹೊರಗೆ ಯಾರೋ ಕೆಲವು ಪಂಡಿತರು ಅಂತ ಅವರು ಪೂರ್ವ ಪಕ್ಷ ಮಾಡೋದಲ್ಲ. ಇಲ್ಲಿ ಪೂರ್ವ ಪಕ್ಷ ಮಾಡೋರು ಯಾರು ಅಂತ ಹೇಳಿದರೆ ನಮ್ಮ ಒಳಗೆ ಜೀವಿಯ ದೇಹದಲ್ಲಿ ಕೂತ ತತ್ವಾಭಿಮಾನಿ ದೈತ್ಯರೇ ನಿಜವಾಗಿ ಪೂರ್ವ ಪಕ್ಷ ಮಾಡುತ್ತಾರೆ. ಅವರು ಮಾಡುವ ಪೂರ್ವ ಪಕ್ಷಗಳೇ ಇಲ್ಲಿ ಹೇಳಿದ್ದು. ಯಾವಾಗ ಮಾಡುತ್ತಾರೆ ಅಂದ್ರೆ ಈ ಹೊರಗಿನ ಪಂಡಿತರೇನು ಬರ್ತಾರೆ, ಒಂದು ಶಾಲು ಒದಿಸಿದ್ರೆ ನಗ್ತಾರೆ ಹೋಗ್ತಾರೆ ಅಷ್ಟೇ. ಅವರಲ್ಲಿ ಏನು 20-20 ಮ್ಯಾಚ್ ತರ ಆಗ್ತಾ ಇರುತ್ತೆ ಎಲ್ಲ, ಯಾವುದು ಈ ಚರ್ಚೆಗಳೆಲ್ಲ. ಬೆಳಗ್ಗೆ ಶುರು ಆಗುತ್ತೆ, ರಾತ್ರಿ ಮುಗಿದೋಗುತ್ತೆ, ಏನು ನಿರ್ಣಯ ಆಗುತ್ತೆ ಅವರಲ್ಲಿ? ಏನು ಆಗಲ್ಲ, ನಮ್ದು ನಾವೇ ನಿಮ್ದು ನೀವೇ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಈ ಚರ್ಚೆಗಳಿಂದ ಏನಾಗುತ್ತೆ? ಅಷ್ಟೇ ಅಲ್ಲ, ಕೊನೆಗೆ ಅವರನ್ನ ನಾವು ಹಿಡಿದು ಬಗ್ಗಿಸಿದ್ರು ಕೂಡ ಏನಂತೀಯ ಅಂದ್ರೆ ಕೊನೆಗೆ ಇಷ್ಟೇ ಮಾತಂತಾರೆ ನೋಡಿ, ಏನಂತಾರೆ, ನಿಮ್ಮನ್ನ ಗೆಲ್ಲಲಿಕ್ಕೆ ಪಾಂಡಿತ್ಯ ನನ್ನಲ್ಲಿ ಇಲ್ಲ, ನಮ್ಮ ಶಾಸ್ತ್ರ ದೊಡ್ಡದೆ ಅಂತ ಹೇಳಿ ಹೋಗ್ತಾರೆ. ಕೊನೆಗೆ ಅವನ ಸೋಲಿಸಿದಕ್ಕೆ ಏನು ಬಂತಯ್ಯ? ನಾನು ಸೋತೆ, ನಾನು ಸ್ವತದ್ದು ಬೇಕಾ ಬರ್ಕೊಡ್ತೇನೆ. ನಮ್ಮ ಶಾಸ್ತ್ರ ಸೋತಿಲ್ಲ, ನಮ್ಮ ಶಾಸ್ತ್ರ ದೊಡ್ಡದೆ, ನಾನು ಸರಿಯಾಗಿ ಅಧ್ಯಯನ ಮಾಡಲಿಲ್ಲ, ನನ್ನಲ್ಲಿ ದೃಢತನ ಇದೆ, ನನ್ನ ದೃಢತನೇ ಕ್ಯಾಶ್ ಮಾಡಿಕೊಂಡಿರಷ್ಟೇ. ಮುಗಿತು ಅಲ್ಲಿಗೆ, ಎಲ್ಲಿಗೆ ಚರ್ಚಾ ಅಂಬೋದು ಅಲ್ಲಿಗೆ ಮುಗಿತಲ್ಲ ಅಂದ್ರೆ. ಹಾಗಾದರೆ ಜಯತೀರ್ಥರು ಇವರೆಲ್ಲ ಇಷ್ಟು ಟೈಮ್ ವೇಸ್ಟ್ ಮಾಡಿ ಇಷ್ಟು ಗ್ರಂಥಗಳೆಲ್ಲ ಬರೋದರಲ್ಲ, ಯಾಕಿದವು ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಈ ಗ್ರಂಥಗಳು ಎವರ್ ಗ್ರೀನ್, ಯಾವಾಗೂ ಹೊಳೆಯತಕ್ಕಂತಹ ಗ್ರಂಥಗಳು. ಯಾಕೆ ಅಂದ್ರೆ ಹೇಳ್ತಾರೆ, ಈ ಪೂರ್ವ ಪಕ್ಷ ಮಾಡೋರು ಯಾರೂ ಅಲ್ಲ. ಜೀವಿ ಸಾಧನಾ ಮಾರ್ಗದಲ್ಲಿ ಹೋಗುವಾಗ ಭೀಕರವಾದ ಪ್ರಶ್ನೆಗಳೆಲ್ಲ, ಇಂಥ ಪ್ರಶ್ನೆಗಳೆಲ್ಲ ಮನಸ್ಸಿನಲ್ಲೇ ಹುಟ್ಟು ಹಾಕ್ತಾರೆ. ಸುಮ್ಮನೆ ನಮ್ಮ ಪಾಡಿಗೆ ನಾವು ತಿಂದು ಕೂತ್ಕೊಂಡಿದ್ರೆ ಏನು ನಮ್ಮ ತಂಟೆಗೆ ಬರಲ್ಲ. ತೀವ್ರವಾಗಿ ಒಳಗೆ ಧ್ಯಾನ ವಿಶೇಷ ದೇವರ ಚಿಂತನೆ ಮಾಡ್ಲಿಕ್ಕೆ ಹೋಗುವಾಗ ಬುಡಕ್ಕೆ ಪ್ರಶ್ನೆಗಳು ಹಾಕ್ತಾರೆ. ಅಸಲು ದೇವರಿದ್ದಾರೋ ಇಲ್ವೋ? ಎಲ್ಲಿ? ವಿಷ್ಣು ಪಂಚಕ ಮುನಿ ಕೊನೇ ದಿವಸ, ಬೀಜ ಪಂಚಕ 5 ದಿವಸ ಉಪವಾಸ ಆಯಿತು. ಹರೇ ನಿನ್ನ ಪ್ರೇರಣೆ, ನಿನ್ನ ಪ್ರೀತ್ಯರ್ಥಮಂತ ಆಯಿತು. ಆ ರಾತ್ರಿ ಮಾರನೇ ದಿವಸ ಕೃಷ್ಣಾರ್ಪಣೆ ಬಿಡಬೇಕು, ಅವತ್ತು ರಾತ್ರಿ ಹಾಕ್ತಾರೆ. ಏನು ಅವರೆಲ್ಲ ಹೇಳಿದಂತೆ ದೇವರು ಇದ್ದಾರೋ ಇಲ್ವೋ ಒಂದೊಂದು ಆಲೋಚನೆ ಕೊಟ್ಬಿಡ್ತಾರೆ, ಮುಗೀತಿ ಎಲ್ಲಾ ಕ್ಲೀನ್ ಬೌಲ್. ಅಂಥ ಕಾಲಕ್ಕೆ ಜೀವರ ಹೃದಯದಲ್ಲಿ ನಾನಾ ಪ್ರಶ್ನೆಗಳ ಪೂರ್ವಪಕ್ಷ ನಾನಾ ಬರುತ್ತಲ್ಲಿ, ಅಂಥ ಪೂರ್ವಪಕ್ಷಗಳು ಬಂದರೆ ಅದನ್ನ ನಮಗಿದು ಹೇಳಿಕೊಟ್ಟಿರುತ್ತಾರೆ. ಅಂಥ ಪೂರ್ವಪಕ್ಷಗಳು ನಿನ್ನ ಹೃದಯದಲ್ಲಿ ಬರುವ ಕಾಲಕ್ಕೆ ಈ ಒಂದು ಖಡ್ಗದಿಂದ ಅದನ್ನ ಖಂಡಿಸಿ ನಿನ್ನ ಸಾಧನೆ ಮುಂದಕ್ಕೆ ಮಾಡಿಕೋ ಅಂತ ಜೀವಿಗೆ ಕೊಟ್ಟ ಅಪರೂಪದ ಖಡ್ಗಗಳೇ ನಮ್ಮ ಸೂತ್ರ ಪ್ರಸ್ಥಾನ. ಅದು ಯಾವಾಗಲೂ ಸಜ್ಜೀವರಾಶಿಗಳ ಹೃದಯದಲ್ಲಿ ಭದ್ರವಾಗಿರುವಂತೆ ಕೊಟ್ಟಿದ್ದಾರಷ್ಟೇ ಹೊರತು ಶುಷ್ಕವಾದ ಕೇವಲ ಕೆಲವು ಪಂಡಿತರನ್ನ ಗೆಲ್ಲಲಿಕ್ಕೆ ಮಾಡಿದ ಗ್ರಂಥಗಳಿವಲ್ಲ ಅಂತ ಚೆನ್ನಾಗಿ ತಲೆಯಲ್ಲಿ ಬರಬೇಕು. ಬಹಳ ಜನಕ್ಕೆ ಏನಾಗಿದೆ ಅಂದ್ರೆ ಈ ಸೂತ್ರ ಪ್ರಸ್ಥಾನ ಯಾಕೆ ಕಲಿಬೇಕು? ಸುಮ್ಮನೆ ಸುಮ್ಮನೆ ಒಣ ಟೈಮ್ ವೇಸ್ಟ್. ಅದಕ್ಕಿಂತ ಒಂದು ಭಾಗವತವೋ ಭಾರತವೋ ಎಲ್ಲ ಇಟ್ಟುಕೊಂಡ್ರೆ ಒಳ್ಳೆ ಪ್ರಮೇಯ ಭಾಗ ಬರುತ್ತೆ, ದೇವರ ಕುರಿತು ತಿಳ್ಕೋಬಹುದು. ಸುಮ್ಮನೆ ಒಣ ಚರ್ಚೆ ಬೇಡ ಅಂತ ಬಂದೀತು. ಬಹಳ ತಪ್ಪಾದ ತಿಳುವಳಿಕೆ ಇದು, ಅದು ಬರಲೇಬೇಕು. ವಿಶೇಷವಾದ ತಿಳುವಳಿಕೆ ಬಂದ್ರೇನೆ ಸಂಶಯಗಳು ಕತ್ತರಿಸಿ ಹೋದರೇನೆ ಪ್ರಮೇಯದ ಭಾಗ ನಿಲ್ಲುತ್ತೆ, ಇಲ್ಲದಿದ್ರೆ ಬುಡವೇ ಬಿದ್ದು ಹೋಗುತ್ತೆ. ಆ ರೀತಿಯಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ನಾನು ಸುಮ್ಮನೆ ಹೇಳ್ಕೊಂಡ್ರೆ ಉಪಯೋಗ ಇಲ್ಲ. ಜಯತೀರ್ಥರು ಮಾಡಿದ ಗ್ರಂಥ, ಅದರ ಉಪಯೋಗ ಎಲ್ಲರಿಗೂ ಯಾವ ಕಾಲದಲ್ಲೂ ಇದ್ದೇ ಇದೆ ಎಂಬ ಒಂದು ಮಾತು ಹೇಳದೆ ಅವರ ಕುರಿತು ಏನೋ ಹೇಳಿ ಹೋದರೆ ಅದು ಆರಾಧನೆ ಆಗಲ್ಲ. ಅವರ ಗ್ರಂಥಗಳು ಯಾವಾಗಲೂ ಎವರ್ ಗ್ರೀನ್, ಅದು ಯಾವಾಗಲೂ ಇರತಕ್ಕಂಥ ಎಲ್ಲಾ ಜೀವರಾಶಿಗಳಿಗೆ ಎಸೆನ್ಷಿಯಲ್, ಎಲ್ಲರಿಗೆ ಬೇಕಾದ ಅವಶ್ಯಕವಾದಂತಹ ಗ್ರಂಥಗಳನ್ನ ರಚನೆ ಮಾಡಿ ಹೋಗಿದ್ದಾರೆ. ಸರಿ, ಅದಕ್ಕೆ ಹೇಳ್ತಾ ಇದ್ದಾರೆ, ಪಾಶುಪದಾದವು ಉಕ್ತತ್ವೇಪಿ ನ ಇತರೇಷಾಂ ಶಾಸ್ತ್ರಯೋನಿತ್ವ. ಬೇರೆಯವರಿಗೆಲ್ಲ ಕೂಡ ಪಾಶುಪತ ಮೊದಲಾದ ಆಗಮಗಳಲ್ಲಿ ಹೇಳಿದ್ರೂ ಕೂಡ ಅದು ಅವರಿಗೆ ಕೂಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಹೇಳ್ತಾ ಇದ್ದಾರೆ, ಅಯತಾರ್ಥತ್ವ ಸಂಭವ. ಯಾಕೆ ಓದಿದವರು ಅಜ್ಞಾನ ಮೂಲತ್ವ ಸಂಭವಾತು ಪ್ರತೀತೇಹೇ. ಒಂದು ಆ ಪಾಶುಪತಾದಿ ಆಗಮಗಳಲ್ಲಿ ಎಲ್ಲ ಇದ್ದದ್ದೇ ಹೇಳಿದ್ದಾರೆ ಅಂತ ನಿರ್ಣಯ ಇಲ್ಲ, ಇಲ್ಲದ್ದನ್ನೂ ಹೇಳಿದ್ದಾರೆ, ಇಲ್ಲದ್ದನ್ನೂ ಹೇಳಿದ್ದಾರೆ. ಅಲ್ಲರಿ, ನೀವು ಪಾಶುಪತಾದಿ ಆಗಮ ವಾಕ್ಯಗಳನ್ನ ಇಲ್ಲದ್ದು ಹೇಳಿದ್ದಾರೆ ಆದ್ದರಿಂದ ಅಯಥಾರ್ಥ ಸುಳ್ಳು ಅಂತ ಹೇಳ್ತೀರಲ್ಲ, ಅಂಥದ್ದೇ ವಾಕ್ಯಗಳು ವೇದದಲ್ಲಿ ಬಂದಿದೆಯಲ್ಲ, ಆ ವೇದ ವಾಕ್ಯಗಳ ಗತಿ ಏನು? ಅದು ಸುಳ್ಳೇನು? ವೇದವಾಕ್ಯಗಳು ಸುಳ್ಳು ಹೇಳಲ್ಲ. ಅವಾಗ ಹೇಳುತ್ತಾರೆ, ಪ್ರತೀತೇಹೇ ಅಜ್ಞಾನ ಮೂಲತ್ವ ಸಂಭವಾತ್. ಆ ವೇದ ವಾಕ್ಯಗಳು ತೋರುತ್ತಾ ಇದೆಯಲ್ಲ, ಆ ತೋರಿದ್ದು ಕೂಡ ಅಜ್ಞಾನದಿಂದಾಗಿ ಆಗ ತೋರಿರಬಹುದಲ್ಲ. ಅಂದರೆ ವೇದ ವಾಕ್ಯಗಳೇನಿವೆ ಅದರ ಅರ್ಥ ನಿರ್ಣಯ ಮಾಡಿಕೊಂಡೇ ಮಾಡಬೇಕಷ್ಟೇ ಹೊರತು ಬೇರೊಂದು ರೀತಿ ಮಾಡಲಿಕ್ಕಿಲ್ಲ. ಅಂದರೆ ಪ್ರತೀತಮಪಿನ ಇತರೇಷಾಂ ನ ಶಾಸ್ತ್ರಯೋನಿತ್ವಂ ಇತಿ ಭಾವ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಈ ಬೇರೆಯವರಿಗೆ ವೇದಾದಿಗಳಲ್ಲಿ ಚೆನ್ನಾಗಿ ತೋರತಾ ಇದ್ರೂ ಕೂಡ, ಏನು ಮೇಲ್ನೋಟಕ್ಕೆ ಇವರೇ ಜಗತ್ಕಾರಣ ಅಂತ ತೋರತಾ ಇದ್ರೂ ಕೂಡ, ಅವರಿಗೆ ಈ ರೀತಿ ಜಗತ್ಕಾರಣರಲ್ಲ ಅಂತ ನೀವು ತಗೊಳ್ಳಿಕ್ಕೆ ಕಾರಣ ಏನು? ಅದಕ್ಕೆ ಹೇಳುತ್ತಾ ಇದ್ದಾರೆ, ಓಂ ತತ್ತು ಸಮನ್ವಯ. ಅದಕ್ಕೆ ಹೇಳುತ್ತಾರೆ, ಅನ್ವಯ ಉಪಪತ್ಯಾದಿ ಲಿಂಗಂ. ಅಲ್ಲಿ ಹೇಳುತ್ತಾ ಇದ್ದಾರೆ, ಅನ್ವಯ ಅನ್ವಯ ಅಂದ್ರೆ ಸಮನ್ವಯ ಅಂದ್ರೆ ಏನು ಅಂದ್ರೆ ಉಪಪತ್ಯಾದಿ ಲಿಂಗಂ ಅಂತ ಹೇಳ್ತಾರೆ. ಅರ್ಥ ಏನು? ಅದಕ್ಕೆ ಇಲ್ಲಿ ಶಾಸ್ತ್ರವನ್ನ ಸಮ್ಯಕ್ ಅನ್ವಯ ಚೆನ್ನಾಗಿ ಅನ್ವಯ ಮಾಡಿದರೆ ಹೊರತು ಈ ಶಾಸ್ತ್ರ ವಿಶೇಷವಾದ ವೇದ ವಾಕ್ಯಗಳಿಗೆ ಅರ್ಥ ಅಂಬುದು ಗೊತ್ತಾಗಲ್ಲ. ಹೌದಾ? ಏನು ಅನ್ವಯ ಅಂದ್ರೆ ಏನು? ಅದಕ್ಕೆ ಹೇಳ್ತಾ ಇದ್ದಾರೆ, ಉಕ್ತಂ ಚ ಬೃಹತ್ ಸಂಹಿತಾಯಾಮ್. ಬೃಹತ್ ಸಂಹಿತಾ ಪ್ರಮಾಣವನ್ನು ಕೊಡತಾ ಇದ್ದಾರೆ. ಉಪಕ್ರಮ ಉಪಸಂಹಾರೌ ಅಭ್ಯಾಸ ಅಪೂರ್ವತಾ ಫಲಂ ಅರ್ಥವಾದೋಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಉಪಕ್ರಮಾದಿ ತಾತ್ಪರ್ಯ ಲಿಂಗೈ ಸಮ್ಯಂ ನಿರೂಪ್ಯಮಾನೇ ತದೇವ ಶಾಸ್ತ್ರಗಮ್ಯಂ. ಯಾವುದು ಈ ಉಪಕ್ರಮ ಉಪಸಂಹಾರ ಮೊದಲಾದ ಏನು ಕೆಲವು ವಿಶೇಷಗಳೆಲ್ಲ ಇವೆ, ಅವೆಲ್ಲ ಇಟ್ಟುಕೊಂಡು ಒಂದು ಪಂಕ್ತಿಯನ್ನು ನೋಡಿದಾಗ ಅದು ಏನು ಹೇಳುತ್ತೆ ಎಂಬುದು ಗೊತ್ತಾಗುತ್ತೆ. ಒಂದು ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ, ಭಾರತದಲ್ಲಿ ಒಂದು ವಾಕ್ಯ ಬರುತ್ತೆ. ಯಾವುದದು ಅಂದ್ರೆ, ಕಾಕವಿಷ್ಠ ಸಮುದ್ಭೂತಂ ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ವಾಂತಂ ಮೃತಕರ್ಪಟಂ ಕಾಕವಿಷ್ಠ ಸಮುದ್ಭೂತಂ ಪಂಚಭೂತ ಅನಿ ಭಾರತ ಅಂತ ಇಷ್ಟು ಹೇಳುತ್ತಾರೆ. ಉಚ್ಚಿಷ್ಟ ಪವಿತ್ರ, ಮೇಲ್ನೋಟಕ್ಕೆ ವಾಕ್ಯ ಉಚ್ಚಿಷ್ಟ ಹೌದು, ಎಂಜಲು ಪವಿತ್ರ. ಅದಕ್ಕೊಬ್ಬ ಬಂದ, ಪ್ರಮಾಣ ಇದೆ, ಅವ್ರು ಯಾರ್ದೋ ಎಂಜಲ್ ತಗೊಂಡು ತಿಂತ ಇದ್ದ. ಏ ತಿನ್ಬೇಡ ಮಹಾರಾಯ, ಏ ಪ್ರಮಾಣ ಇದೆ. ಏನು ಭಾರತವೇ ಪ್ರಮಾಣ? ಉಚ್ಚಿಷ್ಟಂ ಪವಿತ್ರಂ, ಉಚ್ಚಿಷ್ಟಂ ಪವಿತ್ರ ಹೇ ಹೇಳಿದ್ದಾರೆ. ಅಲ್ಲೋ ಮಹಾರಾಯ ಅಲ್ಲರಿ ಅಲ್ಲಿ ಉಚ್ಚಿಷ್ಟವೇ ಪವಿತ್ರ ಅಂತ ಹೇಳಿದ್ದಕ್ಕೆ ಬೇರೆ ಅರ್ಥ ಕಲ್ಪನೆ ಹೇಗ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದರೆ ಸಂದರ್ಭ ನೋಡಯ್ಯ, ಉಚ್ಚಿಷ್ಟ ಪವಿತ್ರವಲ್ಲ ಅಂತ ಭಾರತದಲ್ಲೇ ಒಂದು ಕಡೆ ಹೇಳಿದ್ದ. ಭಾರತದಲ್ಲಿ ಅನೇಕ ಕಡೆ ಉಚ್ಚಿಷ್ಟ ತಿನ್ನಬೇಡಿ ಅಂತ ಚೆನ್ನಾಗಿ ಹೇಳಿದ್ದಾರೆ. ಉಚ್ಚಿಷ್ಟ ತಿನ್ನಬೇಡಿ ಅಂತ ಹೇಳಿದವರೇ ಉಚ್ಚಿಷ್ಟ ಪವಿತ್ರ ಅಂತ ಹೇಳಿದರೆ ಅದಕ್ಕೇನೋ ಬೇರೆ ಅರ್ಥ ಕಲ್ಪನೆ ಮಾಡಬೇಕಷ್ಟೇ ಹೊರತು ಉಚ್ಚಿಷ್ಟ ಪವಿತ್ರ ಅಲ್ಲ ಅಂತ ಹೇಳಿ ಪವಿತ್ರ ಹೌದು ಅಂತ ಹೇಳಿದರೆ ಅಲ್ಲೇ ಪರಸ್ಪರ ವಾಕ್ಯಗಳಿಗೆ ಜಗಳಾಡಷ್ಟು ಆಗುತ್ತೆ. ಹಾಗಾದರೆ ಏನರ್ಥ ಅಂದ್ರೆ ಅವರು ಇವರು ಉಚ್ಚಿಷ್ಟ ಅಲ್ಲ, ಯಾರದ್ದು ವಿಶೇಷವಾಗಿ ಕರವಿನ ಆಕಳ ಕರವಿನ ಹಾಲು ಕುಡದಾಗ ಆ ಉಚ್ಚಿಷ್ಟ ಶ್ರೇಷ್ಠ ಅಂತ ಹೇಳಿದರು. ಅದು ಹೊರಗೆ ಬಂತು. ಇದು ಹೇಗೆ ಬಂತು? ಒಂದು ವಾಕ್ಯ, ಆ ವಾಕ್ಯ ಅದು ಉಚ್ಚಿಷ್ಟ ಪವಿತ್ರ ಅಂತ ಹೇಳಿದ ಕೂಡಲೇ ಹಾಗೆ ಅರ್ಥ ತಗೋಬೇಕು, ಅಥವಾ ಹಿಂದೆ ಮುಂದೆ ಉಪಕ್ರಮ ಉಪಸಂಹಾರ ಮೊದಲಾಗಿದ್ದೇನು ಕೊನೆಗೊಳ್ಳೋದೇನು ಅದರಲ್ಲಿ ನಾನಾ ಬರ್ತಾ ಇದೆ. ಅಭ್ಯಾಸ ಅಪೂರ್ವತ ಫಲಂ ಅರ್ಥವಾದ ಉಪಪತ್ತಿ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದೊಂದು ಒಂದೊಂದು ಹೇಳ್ತಾ ಇದ್ದಾರೆ. ಏಕ ಪ್ರಕಾರ ಅಸಕೃದಕ್ತಿ ಅಭ್ಯಾಸ, ಒಂದೇ ರೀತಿ ಪಂಕ್ತಿ ಪುನಃ 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 ಬಂದರೆ ಅದನ್ನು ಅಭ್ಯಾಸ ಅಂತ ಹೇಳ್ತಾರೆ. ಇನ್ನ ಪ್ರಮಾಣಾಂತರೇನ ಅಸಿದ್ಧತಾ ಅಪೂರ್ವತಾ ಅಂತ ಹೇಳ್ತಾರೆ. ಇನ್ನೊಂದು ಪ್ರಮಾಣದಿಂದ ಹೇಳದೆ ಈ ಪ್ರಮಾಣದಿಂದಲೇ ವಿಶೇಷವಾಗಿ ಸಿದ್ಧ ಆದರೆ ಅದು ಅಪೂರ್ವತಾ ಅಂತ ಹೇಳ್ತಾರೆ. ಈ ರೀತಿಯಾಗಿ ಈ ಎಲ್ಲಾ ಒಂದು ವಿಶೇಷವಾದ ನಿರ್ಣಾಯಕವಾದಂತಹ ಹೇತುಗಳನ್ನ ಇಟ್ಟುಕೊಂಡ್ರೇನೆ ಒಂದು ವಾಕ್ಯಕ್ಕೆ ಅರ್ಥ ಮಾಡಲಿಕ್ಕಾಗುತ್ತೆ. ಒಟ್ಟಾರೆ ತಾತ್ಪರ್ಯ ಎಲ್ಲಿಗೆ ಕೊನೆಗೊಳಿಸಿದ್ರು? ಇಷ್ಟೊತ್ತು ನಮ್ಗೆ ಹೇಳಿದ್ದೇನು ಕೊನೆ ಹೇಳ್ತಾ ಇದ್ದಾರೆ. ಹೌದಯ್ಯ, ಪಾಶುಪತಾದಿ ಶಾಸ್ತ್ರೋಕ್ತಂ ಪ್ರತೀತಮಪಿ ನ ಅನ್ಯೇಷಾಂ ಶಾಸ್ತ್ರಯೋನಿತ್ವಂ. ಯಾಕೆಂದ್ರೆ ರುದ್ರದೇವರಿಗೆ ಜಗತ್ಕಾರಣತ್ವ ಹೇಳುವಂಥ ಏನೇನು ವೇದ ವಾಕ್ಯಗಳು ಅಂತೇನಿವೆ ಅದನ್ನು ಚೆನ್ನಾಗಿ ನೋಡಿದಾಗ, ಹಿಂದೂ ಮುಂದೆ ನೋಡಿದಾಗ ಅದು ರುದ್ರದೇವರಿಗೆ ಹೇಳಿದ್ದಲ್ಲ ಎಂಬುದು ಚೆನ್ನಾಗಿ ನಿರ್ಣಯ ಆಗುತ್ತೆ. ಆದ್ದರಿಂದ ಪಾಶುಪತಾದಿ ಉಕ್ತಿಯಾದೇಹೇ ಶಾಸ್ತ್ರ ನಿರ್ಣಾಯಕತ್ವ ಅಭಾವಾತ್ ಉಪಕ್ರಮಾದೀನಾಮೇವ ನಿರ್ಣಾಯಕತ್ವಾತ್. ಉಪಕ್ರಮಾದಿಗಳಿಲ್ಲದೆ ಅದು ವೇದ ವಾಕ್ಯಗಳು ರುದ್ರದೇವರು ಎಲ್ಲ ಸೃಷ್ಟಿ ಮಾಡಿದ್ದಾರೆ ಎಂಬ ಅರ್ಥ ಗೊತ್ತಾಗ್ತದೆ. ಈ ರೀತಿ ಚೆನ್ನಾಗಿ ಹಿಂದೆ ಮುಂದೆ ನೋಡಿದರೆ ರುದ್ರದೇವರು ಇದು ಮಾಡಿದ್ದು ಅಲ್ಲ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಅಷ್ಟೇ ಅಲ್ಲ, ಕೃಷ್ಣನ ಮಾತೆ ಇದೆ, ಭಗವಂತನ ಮಾತೆ ಇದೆ. ಏನದು? ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯ ಅಪುಹ್ಯ ಇತ್ಯಹಂ ಇತ್ಯಸ್ಯ ಹೃದಯ ಸಾಕ್ಷಾನ್ ನಾನ್ಯೋ ಮದ್ವೇದ ಕಶ್ಚನ ಇತಿ ಭಾಗವತೆ. ಭಾಗವತದಲ್ಲಿ ಭಗವಂತ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ಏನದು? ಕರ್ಮ ವಿಧಾತ್ರಿ ಶ್ರುತಿರಪಿ ಮಾಂ ಪ್ರತಿಯೇವ ತದ್ವಿಧತ್ತೆ. ಅಂದರೆ ಕರ್ಮವನ್ನ ಹೇಳುವಂತ ವೇದ ವಾಕ್ಯ ಕರ್ಮವನ್ನ ಹೇಳತಾ ಇಲ್ಲ, ನನ್ನನ್ನೇ ಹೇಳತಾ ಇದೆ. ಹಾಗೆ ಇಂದ್ರಾದಿ ಅಭಿದಾತ್ರೀಚ ಮಾಂ ಅಭಿದತ್ತೆ, ಇಂದ್ರಾದಿ ದೇವತೆಗಳನ್ನ ಕುರಿತು ಹೇಳತಕ್ಕಂಥದ್ದು ನನ್ನನ್ನೇ ಹೇಳತಾ ಇದೆ. ಇನ್ನ ಚತ್ವಾರಿ ವಾಗಿತ್ಯಾದಿ ಶ್ರುತ್ಯ ಅಹಂ ವಿವಿಧ ರೂಪತ್ವೇನ ಕಲ್ಪ್ಯ. ಚತ್ವಾರಿ ವಾಕ್ ಅಂತ ಈ ರೀತಿಯಾದ ಮಾತುಗಳಿಂದ ನಾನೇ ಅದರಿಂದ ಕಲ್ಪಿತನಾಗಬೇಕು. ಅಂದರೆ ನನ್ನ ಕುರಿತೇ ಹೇಳತಾ ಇದ್ದಾರೆ. ಈ ರೀತಿಯಲ್ಲಿ ನಾನೇ ವೇದದ ಅಭಿಪ್ರಾಯ ಆಗಿದ್ದೇನೆ, ವೇದದ ಅಭಿಪ್ರಾಯ ನನಕ್ಕಿಂತ ಯಾರಿಗೂ ಚೆನ್ನಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಸ್ಮಾತ್ ಉಪಕ್ರಮಾದಿವಶಾತ್ ಏನೇನು ವೇದ ವಾಕ್ಯಗಳಿವೆ ಅದನ್ನು ಚೆನ್ನಾಗಿ ಹಿಂದೆ ಮುಂದೆ ಚೆನ್ನಾಗಿ ನೋಡುತ್ತಾ ಬಂದಾಗ ಬೇರೆಯವರಿಗೆ ಏನು ಜಗತ್ ಕಾರಣ ಅಂತ ಹೇಳಿದ್ದಾರೆ ಅದು ಸರಿಯಲ್ಲ ಎಂಬುದು ಹಿಂದೆ ಮುಂದೆ ಚೆನ್ನಾಗಿ ಒಳ್ಳೆ ತರ್ಕದಿಂದ ಅಂದರೆ ಚೆನ್ನಾಗಿ ವಿಚಾರಿಸಿ ನೋಡಿದಾಗ ಗೊತ್ತಾಗ್ತಾ ಇದೆ. ಆದ್ದರಿಂದ ವಿಷ್ಣುರೇವ ಸರ್ವಶಾಸ್ತ್ರೈಹಿ ಜನ್ಮಾದಿ ಹೇಳ್ತಾ ಇದ್ದಾರೆ. ಕಾರಣತ್ವಕ್ತಿ ಉಪಲಕ್ಷಿತ ಅನಂತ ಗುಣಪೂರ್ಣತೆಯ ಉಚ್ಚತೆ ಇತಿ ಹೇಳ್ತಾ ಇದ್ದಾರೆ. ವಿಷ್ಣುರೇವ ಶ್ರೀಹರಿಯೇ ಸರ್ವಶಾಸ್ತ್ರೈಹಿ ಅಂದರೆ ಜಗಜ್ಜನ್ಮಾದಿ ಕಾರಣತ್ವ ಉಕ್ತಿ ಉಪಲಕ್ಷಿತ ಅನಂತ ಗುಣಪೂರ್ಣತೆಯ ಉಚ್ಚತೆ ಅಂದ್ರೆ ಜಗಜ್ಜನ್ಮಾದಿ ಕಾರಣ ಜನ್ಮಾದ್ಯ ಶ್ವೇತಃ ಅಂದ್ರೆ ಯಾಕ್ರಿ ಹೇಳಿದ್ರು ಅಂದ್ರೆ ಅವನು ಅನಂತ ಗುಣಪೂರ್ಣ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರ ಅನಂತ ಗುಣ ಪರಮಃ ಭಗವಂತ ಇಂಥ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ವಿಚಿತ್ರವಾದ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತನ ಕಡೆ ನೋಡಿದಾಗ ಅವನ ಗುಣಪೂರ್ಣತ್ವ ಗೊತ್ತಾಗುತ್ತೆ. ಅದನ್ನು ಹೇಳಿದ್ರು ಜನ್ಮಾದಿ ಕಾರಣತ್ವ ಉಕ್ತಿ ಉಪಲಕ್ಷಿತ ಅನಂತ ಗುಣಪೂರ್ಣತೆಯ ಉಚ್ಚತೆ. ಶ್ರೀಹರಿಯೇ ಜಗತ್ತಿಗೆ ಕಾರಣ ಅಂತ ಹೇಳಲ್ಪಟ್ಟಿದ್ದಾನೆ. ಯಾಕೆ ಅವನ ಕುರಿತು ಹೇಳಿದ್ದಾರೆ? ಅವನೇ ಅನಂತ ಗುಣಪೂರ್ಣತಾ ಇದೆ ಅಂತ ತಿಳಿಸಿಕೊಟ್ರು. ಇತಿ ತಸ್ಯೈವ ಏತಲ್ಲಕ್ಷಣಂ ಇತಿ ಸಿದ್ಧಂ. ಅದರಿಂದ ಶ್ರೀಹರಿಗೇನೆ ಜನ್ಮಾದಿ ಕಾರಣತ್ವ ಇದೆ ಎಂಬುದು ಹೇಗೆ ಗೊತ್ತಾಯಿತು? ಸಮನ್ವಯಾತ್, ಶ್ರೀಹರಿಗೇನೆ ಉಂಟು ಎಂಬುದು ಹೀಗೆ ಗೊತ್ತಾಗ್ತಾ ಇದೆ ಅಂತ ಚೆನ್ನಾಗಿ ತಿಳಿಸಿಕೊಟ್ರು. ಮಾಮೂಲು ಪುರಾಣಗಳಂತೆ ಇಲ್ಲ ಅಲ್ವಾ? ಎಲ್ಲಿಗೋ ಹೋಯಿತು, ಏನೇನೋ ಶಾಸ್ತ್ರದ ಮಾತುಗಳು ಎಲ್ಲ ಬಂತು. ಇನ್ನು ಇಷ್ಟಕ್ಕಿಂತ ತಿಳಿ ಮಾಡಲಿಕ್ಕಾಗಲ್ಲ, ಇಷ್ಟಕ್ಕಿಂತ ತಿಳಿ ಮಾಡಲಿಕ್ಕಾಗಲ್ಲ. ಒಂದೇ ಏನು ಮಾಡಬೇಕು ಅಂದ್ರೆ ನಿಮ್ ತರ್ಕ ವ್ಯಾಕರಣ ಹೇಳಿಕೊಟ್ಟು ನಿಮ್ಮನ್ನೇ ಮೇಲಕ್ಕೆ ತರಬೇಕಷ್ಟೇ. ನಿಮ್ಮನ್ನೇ ಇನ್ನು ಪ್ರವಚನಕ್ಕೆ ಬೇರೆ ಸಬ್ಜೆಕ್ಟ್ ಇಟ್ಬಿಟ್ಟು ನಿಮಗೆ ತರ್ಕ ವ್ಯಾಕರಣ ಚೂರುಚೂರು ಚೂರುಚೂರು ಎಲ್ಲ ಏನು ಹೆಂಗಸರು ಗಂಡಸರೆಲ್ಲ ಕೂಡ ತರ್ಕ ವ್ಯಾಕರಣ ಕಲಿಬಾರದು ಅಂತೇನಿಲ್ಲ. ತರ್ಕ ವ್ಯಾಕರಣ ಕಲಿತಂತ ಹೆಣ್ಣುಮಕ್ಕಳು ತುಂಬಾ ಜನ ಇದ್ದಾರೆ, ಎಲ್ಲ ಕಲಿಬಹುದು. ಹಾಗೆ ನಿಮ್ಮನ್ನ ನಿಮ್ಮ ಬೇಸ್ ಲೆವೆಲ್ ಮೇಲಕ್ಕೆ ತಂದ್ರೆ ಆವಾಗ ನಾವು ಸಂಸ್ಕೃತದಲ್ಲಿ ಏನು ಹೇಳ್ತಾ ಬಂದರೂ ಕೂಡ ನಿಮಗೂ ಅರ್ಥ ಆದೀತು. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೆಣ್ಣುಮಕ್ಕಳೆಲ್ಲ ಕೂಡ ಶಾಸ್ತ್ರ ಗ್ರಂಥವನ್ನು ಇಟ್ಟುಕೊಂಡು ಓದುವ ಅಧಿಕಾರ ನಮಗಿಲ್ಲ, ಹಾಗಂತ ಅದನ್ನು ಕೇಳಿದ್ರೆ ಏನು ಗ್ರೀಕ್ ಅಂಡ್ ಲ್ಯಾಟಿನ್ ಏನು ಇವನ ಜರ್ಮನಿ ನಿಮ್ಗೇನು ಗೊತ್ತಿಲ್ಲ, ಭಾಷೆ ಗೊತ್ತಾ? ಜರ್ಮನ್ ಭಾಷೆ ಗೊತ್ತಿಲ್ಲ, ನಾನು ಅದರಲ್ಲಿ ಉಪನ್ಯಾಸ ಮಾಡಿದ್ದೆ, ಏನಾದ್ರು ಅರ್ಥ ಆಗತ್ತಾ? ಏನು ಅರ್ಥ ಆಗಲ್ಲ. ಆದರೆ ನೀವು ಜರ್ಮನ್ ಭಾಷೆ ಕಲ್ತಿದ್ರೆ ನಾನು ಏನು ಮಾತಾಡಿದ್ರೆ ಸಭೆಯಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತೆ ಹೆಂಗಸರನ್ನ ಗಂಡಸರು ಮಾಮೂಲಿ ವಯಸ್ಸಾದವರನ್ನು ಯಾರನ್ನು ಕೂಡ ಸಂಸ್ಕೃತ ಕಲಿಬೇಡಿ ಅಂತ ಯಾರಾದ್ರೂ ಹೇಳಿದ್ರ, ವ್ಯಾಕರಣ ಕಲಿಬೇಡಿ ಅಂತ ಹೇಳಿದ್ರೆ ನೀವೇ ಕಲಿತಿಲ್ಲ. ನೀವು ಚೆನ್ನಾಗಿ ಚೂರು 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 ಕಲಿತಾ ಬಂದ್ರೆ ಸುಲಭ ಕಲಿಯೋದು, ಏನು ಕಷ್ಟ ಅಲ್ಲ. ಸುಲಭವಾಗಿ ಬೇಸ್ ಬೆಳೆಸ್ತಾ ಬಂದ್ರೆ ಇಂಥ ಶಾಸ್ತ್ರ ಪಂಕ್ತಿಗಳು ಬಂದಾಗ ನೀವು ಗ್ರಂಥ ಮುಟ್ಟದೇನೆ ಹೇಳಿದ್ದು ಕೇಳತಾ ಇರುವ ಕಾಲಕ್ಕೇನೆ ನಿಮಗೆ ಆದಷ್ಟು ಆದಷ್ಟು ತಲೆಗೆ ಎಟಕ್ತಾ ಎಟಕ್ತಾ ಬರುತ್ತೆ. ಅದಕ್ಕೆ ಜವಾಬ್ದಾರಿ ಅವನು ತಗೊಳ್ತಾನೆ ಸ್ವಾಮಿ. ಆದ್ದರಿಂದ ನಿಮ್ಮದೇ ತಪ್ಪು, ನೀವು ಸರಿಯಾಗಿ ಬೇಸ್ ಲೆವೆಲ್ ಜಾಸ್ತಿ ಮಾಡಿಕೊಂಡಿಲ್ಲ, ಸೂತ್ರ ಪ್ರಸ್ಥಾನಕ್ಕೆ ನೀವೆಲ್ಲರೂ ದೂರ ಆಗಿದ್ದೀರಾ. ಆದ್ದರಿಂದ ಏನು ಮಾಡಬೇಕು? ಇವತ್ತಿನಿಂದ ಚೂರು ಚೂರು ಸಂಸ್ಕೃತ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿ. ಅಪ್ಪ ಈ ವಯಸ್ಸಲ್ಲಿ ನಮಗೆಲ್ಲ ಅದಕ್ಕೆ ನಮ್ಮ ಶ್ರೀಪಾದಂಗಳವರು ಇಲ್ಲಿ ಶನಿವಾರ ಆದಿತ್ಯವಾರ ಎಲ್ಲರೂ ಸಂಸ್ಕೃತ ಕಲಿಯಿರಿ ಅಂತ ಶುರು ಮಾಡಿದ್ದಾರಂತೆ. ಹಾಗೆ ಇಡೀ ನಮ್ಮ ಮಾಧ್ಯ ಸಮಾಜ ಸರಳ ಕಠಿಣ ಸಂಸ್ಕೃತ ಅಂತ ತಿರುಮಲಾಚಾರ್ಯ ಕುಲಕರ್ಣಿ ಅವರು ವಿಶೇಷವಾಗಿ ಅವರೊಂದು ಪುಸ್ತಕವನ್ನ ಕೊಟ್ಟಿದ್ದಾರೆ. ಈ ಒಂದು ಪುಸ್ತಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಬಿಟ್ರೆ ಸಾಮಾನ್ಯದ ಪಂಕ್ತಿಗಳು ಅರ್ಥ ಆಗ್ತಾ ಹೋಗುತ್ತೆ. ಅವರೇ ಹೇಳಿಕೊಡ್ತಾರೆ, ಚೆನ್ನಾಗಿ ಹೇಳಿಕೊಡ್ತಾರೆ, ನೀವು ಕಲಿಯಬಹುದು. ಕಲಿತು ಏನಾಗುತ್ತೆ? ಅಲ್ಲ ಯಾಕಿದೆ ಕಲಿಬೇಕು ಈ ವಯಸ್ಸಲ್ಲಿ? ನಮ್ಗೆ ಇದೆಲ್ಲ ಬೇಕಾ ಅಂದ್ರೆ ಇಷ್ಟು ನೋಡಿ, ಇಡೀ ಶಾಸ್ತ್ರ ಗ್ರಂಥಗಳೆಲ್ಲ ರಾಯರು ಜಯತೀರ್ಥರು ಮೊದಲಾದ ಮಹಾನುಭಾವರು ಯಾವ ಗ್ರಂಥಗಳನ್ನ ಇಡೀ ಜನ್ಮವೆಲ್ಲ ಅದಕ್ಕೆ ಅರದು ಹಾಕಿ ಆ ಗ್ರಂಥಗಳು ತಯಾರು ಮಾಡಿದರು, ಆ ಗ್ರಂಥಗಳ ಒಂದು ಪಂಕ್ತಿಯೂ ನಾವು ಕೇಳಲಾರದೆ ಆ ಪಂಕ್ತಿ ಅರ್ಥವೂ ಗೊತ್ತಾಗದೆ ಸತ್ತು ಹೋದರೆ ಆ ಒಂದು ಕೊರತೆ ನಮ್ಮಲ್ಲಿರಲ್ವಾ? ಅಯ್ಯೋ ಆ ಪಂಕ್ತಿ ಅರ್ಥ ನನಗೂ ಗೊತ್ತಾಗಿಲ್ಲ ಅಂಥೇಳಿ ಆ ಕೊರತೆ ಇಲ್ಲದೇ ಇರಬೇಕಾ? ನಮ್ಮ ಬೇಸ್ ಲೆವೆಲ್ ಸ್ವಲ್ಪ ಬೆಳೆಸಿಕೊಂಡ್ರೆ ಆಯಿತು, ನಮ್ಮ ಜೀವನ ನಮ್ದೇ ಇರಲಿ. ಆ ಏನು ಟಿವಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಇಡ್ತೀವಲ್ಲ, ಆ ಒಂದು ಗಂಟೆಯೋ ಎರಡು ಗಂಟೆಯೋ ಸಂಸ್ಕೃತ ಚೂರು ಕಲಿಯಲಿಕ್ಕೆ ಸುಲಭವಾಗಿ ಕಲಿಯಲಿಕ್ಕೆ ನೋಡಿದರೆ ಆ ಪಂಕ್ತಿ ಒಂದು ಸಲ ನಮಗೆ ಆ ಅಭ್ಯಾಸ ಆಗ್ತಾ ಬಂದರೆ ನಮಗೆ ಈಸಿಯಾಗಿ ಅಂದರೆ ಇದರಲ್ಲೆಲ್ಲ ಬೇರೆ ಬೇರೆ ಮಾಮೂಲು ಪಂಕ್ತಿಗಳೆಲ್ಲ ಹೇಳ್ಕೊಡ್ತಾ ಬರ್ತಾರೆ. ಆ ರೀತಿ ಚೆನ್ನಾಗಿ ಕಲಿತಾ ಬಂದರೆ ಒಂದು ವೇಳೆ ಪ್ರವಚನದಲ್ಲೋ ಪಾಠದಲ್ಲೋ ಎಲ್ಲೋ ಸ್ವಾಮಿಗಳು ಪಾಠ ಮಾಡ್ತಾ ಇರ್ತಾರೆ, ನೀವು ಪಕ್ಕದಲ್ಲಿ ಕೂತು ಕೇಳಬೇಕು ಅಂತಿದ್ದಾಗ ಆ ಕೇಳಿದ್ದು ಅರ್ಥವೇ ಆಗಲ್ಲ ಅಂತಿರಲ್ಲ. ಮುಕ್ಕಾಲೋ ಕಾಲೋ ಅರ್ಧವೋ ಅರ್ಥ ಆಗ್ತಾ ಇರುತ್ತವ, ನಿಮಗೂ ರುಚಿ ಬರುತ್ತೆ ಓಹೋ ಅಂತ. ಮತ್ತು ಪುನಃ 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 ಅದನ್ನ ಕೇಳ್ತಾ ಬಂದಾಗ ಕೊನೆಗೆ ಸಾಯುವಾಗ ಚೂರು ನಗು ಬರುತ್ತಲ್ಲ, ಏನದು? ಸಂಸ್ಕೃತ ಕಲಿತದ್ದಕ್ಕೆ ನನಗೆ ಆಚಾರ್ಯರ ಪಂಕ್ತಿಗಳಲ್ಲಿ ಚೂರಾದ್ರೂ ಕೇಳಿ ಅರ್ಥ ಮಾಡಿಕೊಳ್ಳುವ ಭಾಗ್ಯ ಬಂತು ಅಂತ ನಗತಾ ಪ್ರಾಣ ಬಿಡಬಹುದಲ್ಲ, ಮತ್ತೆ ಯಾಕೆ ಪ್ರಯತ್ನ ಮಾಡಬಾರದು? ಎಲ್ಲರೂ ಸಂಸ್ಕೃತ ಕಲಿಯೋಣ. ಅದಕ್ಕಾಗಿ ನಮ್ಮ ಶ್ರೀಪಾದಂಗಳವರು ಚೆನ್ನಾಗಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜಯತೀರ್ಥರ ಆರಾಧನಾ ಪ್ರಯುಕ್ತ ಆ ಪೂಜ್ಯರಾದ ಮಹಾನುಭಾವರ ಕುರಿತು ಎರಡು ಮಾತುಗಳನ್ನ ಹೇಳಲಿಕ್ಕೆ ಇಲ್ಲಿ ವಿಶೇಷವಾದ ಅವಕಾಶ ಏರ್ಪಡಿಸಿದಂತ ಶ್ರೀಪಾದಂಗಳವರ ಚರಣ ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರಗಳು ಪುನಃ ಪುನಃ ಸಲ್ಲಿಸಿ, ಮಹಾನುಭಾವರು ಅವರು ಎಲ್ಲಿದ್ರೂ ಇಲ್ಲಿ ನಡೀಬೇಕು ಕಾರ್ಯಕ್ರಮ, ಅವರು ಎಲ್ಲಿದ್ರೂ ಅಲ್ಲಿ ಜ್ಞಾನ ಕಾರ್ಯ ನಡೆಸ್ತಾರೆ. ಭಾಗವತ ಅಂತೂ ಅದು ಅವರಿಗೆ ಏನು ಕರಗತ, ಅಲ್ಲಿಗೆ ಶ್ರೀರಂಗಕ್ಕೆ ಬರ್ತಾರೆ ಎಲ್ಲರನ್ನೂ ಕೂಡ ಎಲ್ಲರಿಗೂ ಹೇಳ್ತಾರೆ, ಅವ್ರಿಗೆ ಏನ್ರಿ ಹಿಡಿತು? ಅವರ ಪಾಡಿಗೆ ಅವರು ಭಾಗವತ ಪಾರಾಯಣ ಮಾಡಿಕೊಂಡಿರಬಹುದು, ಏನು ಗೊತ್ತಿಲ್ಲ ಅವರಿಗೆ. ಎಲ್ಲರ ಹಿಂದೆ ಬಿಡುತ್ತಾರೆ. ಶ್ರೀರಂಗಕ್ಕೆ ಬಂದದ್ದು ಶಾಪಿಂಗ್ ಮಾಡಲಿಕ್ಕೆ, ಆ ದೇವರ ಹತ್ರ ಗಂಟೆ ಗಂಟೆ ಹೋಗಿ ಕೂಡ್ಲಿಕ್ಕಲ್ಲ, ಇಲ್ಲೇ ಕೂಡಿ ಭಾಗವತ ಕೇಳಬೇಕು ಅಂತ ಬೈತಾರೆ. ಬೈದು ಕೂಡಿಸ್ತಾರೆ, ಬೆಳಿಗ್ಗೆ 4 ತಾಸು ಕೂಡಿಸ್ತಾರೆ, ಊಟಕ್ಕೆ ಹೆಚ್ಚು ಹೊತ್ತು ತಗೋಬೇಡಿ ಅಂತ ಬೈತಾರೆ. ಅಲ್ಲಿ ಊಟ ಆದ ಮೇಲೆ ಓಡಿಸಿ ನೋಡಿದೆ ಅಲ್ಲಿ ಶ್ರೀರಂಗದಲ್ಲಿ, ಅಪ್ಪ ಅನಿಸ್ತು ನನಗೆ. ಎಲ್ಲರ ನಿದ್ದೆಯಲ್ಲಿ ತೂಕಡಿಸ್ತಾ ಇದೆ, ಹೇಳಿ ಹೇಳಿ ಅಂತ ಕೇಳಿಸ್ತಾರೆ. ಆ ಕಾಳಜಿ ಅಪರೂಪ, ಸಾಧ್ಯವಿಲ್ಲ. ತಾವು ಉದ್ಧಾರ ಆಗಬಹುದು, ಜನರಿಗೆ ಜುಟ್ ಹಿಡಿದು ಮಾಡಿ ಅಂತ ಅಂತ ಗುರುಗಳು ಸಿಗೋದು ಬಹಳ ಅಪರೂಪ. ಗುರುಗಳು ಸಿಕ್ಕಿದ್ದಾರೆ, ಅವರು ಸಿಕ್ಕಾಗ ಅವರ ಕರುಣೆಯನ್ನು ಪಡೆದು ಸಾರ್ಥಕ ಮಾಡಿಕೊಳ್ಳೋದು ನಮ್ಮ ವಿಶೇಷವಾದ ಒಂದು ಜವಾಬ್ದಾರಿ ಆಗುತ್ತೆ. ಆ ರೀತಿ ಅವರ ಅನುಗ್ರಹದಿಂದ ನಮ್ಮ ಕೃಷ್ಣ ಅವರು ಪ್ರತಿ ವರ್ಷೇ ಜಯತೀರ್ಥರ ಆರಾಧನೆ, ಅವರೊಂದು ಜ್ಞಾನ ಕಾರ್ಯ ನಡೆಯಬೇಕು ಅಂತ ಉಪನ್ಯಾಸವನ್ನ ಅನೇಕ ಕಡೆ ಇಡಿಸಿ ಹೊಸಕರಳ್ಳಿ ರಾಯರಮಠದಲ್ಲೂ ಮಾಡಿಸಿದ್ರು, ಇಲ್ಲಿ ಈ ಸರ ಮಾಡಿಸ್ತಾ ಇದ್ದಾರೆ. ಅವರಿಗೂ ಮತ್ತು ಅವರ ಮಾತಿಗೆ ಓಗೊಟ್ಟು ಬಂದ ನಿಮ್ಮೆಲ್ಲರಿಗೂ ಕೂಡ ಶ್ರೀಗಳವರ ಅನುಗ್ರಹದಿಂದ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಮತ್ತು ವಿಶೇಷವಾಗಿ ಟೀಕಾಚಾರ್ಯರ ಜ್ಞಾನಿಗಳ ಮಾತನ್ನ ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡುವ ಸೌಭಾಗ್ಯ ನಮಗೆಲ್ಲ ದಯಪಾಲಿಸಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.